ಸಮಾನ್ಯ ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ.
ಹಿಂದಿನ ಸಾಧನೆ ಬಗ್ಗೆ
ಹೇಳ್ತೀನಿ,
ಆರು ತಿಂಗಳಲ್ಲೇ ಸಾಧನೆ ಇಲ್ಲ.
ಆ ಹಿಂದಿನ ಸಾಧನೆ ಬಗ್ಗೆ ಎಲ್ಲಿ ಉಲ್ಲೇಖ ಇಲ್ಲ, ಉಲ್ಲೇಖ ಎಲ್ಲೂ ಇಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಉಲ್ಲೇಖ ಎಲ್ಲೂ ಇಲ್ಲ, ನಾವು ಕಲ್ಪನೆ ಮಾಡಿ ಹೇಳಬಾರ್ದು. ಆದರೆ ಕಾರ್ಯದಿಂದ ಕಾರಣ ಅನುಮಾನ ಚಿಕ್ಕ ಹುಡುಗನ ಅಮ್ಮ ಹೌದು, ಆ ಸಾಧನೆ ಮಾಡಿದ್ದಕ್ಕೆ ಹಿಂದಿನ ಸಾಧನೆ ಇದೆ ಅಂತ ಅರ್ಥ. ಅದು ಕೃಷ್ಣ ಹೇಳ್ತಾನೆ, ಈ ಆಧ್ಯಾತ್ಮಿಕ ಸಾಧನೆ ಎಂಥದ್ದು ಅಂದರೆ, ಅರ್ಜುನ ಕೇಳ್ತಾನೆ ಅರ್ಧ ಮಾಡಿದೆ ಪ್ರಾಣ ಹೋಯಿತು, ಸಾಧನೆ ಮಾಡಿದ್ದಲ್ಲ ಹಾಳಾಯ್ತಲ್ಲ ಅಂತ. ಇಲ್ಲ, ಮುಂದಿನ ಜನ್ಮಕ್ಕೆ ಅದು ಹೋಗುತ್ತಯ್ಯ, ಅಲ್ಲಿಂದ ಶುರು ಆಗುತ್ತೆ ಸಾಧನೆ. ಅದೇ ಥರ ಧ್ರುವರಾಜರ ಕೊಡ ನಂತರ ಒಂದು ದಿವಸ ಧ್ರುವರಾಜರ ತಮ್ಮ ಅಂದರೆ ಮಲತಾಯಿಯ ಮಗ ಉತ್ತಮ ಬೇಟೆಗೆ ಹೋಗ್ತಾನೆ. ಒಬ್ಬ ಯಕ್ಷ ಆತನ ಕೊಂದಾಕ್ತಾನೆ, ಕೊಂದಾಕಿದ್ದಕ್ಕೆ ಸಿಟ್ಟು ಬರುತ್ತೆ ಧ್ರುವರಾಜರಿಗೆ. ಸಿಟ್ಟು ಬಂದು ವಿಶೇಷವಾಗಿ ಯುದ್ಧಕ್ಕೆ ಹೋಗ್ತಾರೆ, ಎಲ್ಲ ಯಕ್ಷರನ್ನು ಕೊಲ್ಲಕ್ಕೆ ಶುರು ಮಾಡ್ತಾರೆ. ಅವಾಗ ಸ್ವಯಂಭೂ ಮನುಗಳು ಬರ್ತಾರೆ ವಿಶೇಷವಾಗಿ, ಅಲ್ಲಯ್ಯ ಒಬ್ಬ ಯಕ್ಷ ನಿನ್ನ ತಮ್ಮನ ಕೊಂದದ್ದಕ್ಕೆ ಎಲ್ಲರೂ ನಿಷ್ಪಾಪಗಳಾದ ಮಿಕ್ಕ ಯಕ್ಷರನ್ನು ಕೊಲ್ತಾ ಇದೆಯಲ್ಲ, ಎಂಥ ಕೆಲಸ ಮಾಡ್ತಾ ಇದ್ದಿ, ನೀನು ದೇವರನ್ನು ಕಂಡಿದ್ದೀಯ, ಆದರೆ ಸಿಟ್ಟೇ ಗೆದ್ದಿಲ್ಲಲ್ಲೋ, ಸಿಟ್ಟೇ ಗೆದ್ದಿಲ್ಲ ನೀನು ಹೇಳ್ತಾರೆ. ಅಲ್ಲ ದೇವರನ್ನ ಕಂಡ್ರೆ ಸಿಟ್ಟು ಗೆಲ್ಲಬೇಕಲ್ಲ, ಅಲ್ಲಿ ಸೂತ್ರ ಬರುತ್ತೆ ಹೇಳ್ತಾರೆ, ಹೊರಗೆ ಕಂಡೀಯ ಒಳಗೆ ಕಂಡಿಲ್ಲ, ಬಿಂಬನ ದರ್ಶನ ಆಗಲಿಲ್ಲ ಅದಕ್ಕೆ ಸಿಟ್ಟು ಗೆದ್ದಿಲ್ಲ ಅಂತಾರೆ. ಇಷ್ಟು ಹೇಳಿ ಒಳಗೆ ದರ್ಶನ ಮಾಡಿಕೋ, ಈಗ ಸದ್ಯಕ್ಕೆ ಯಕ್ಷರನ್ನು ಕೊಂದದ್ದಕ್ಕೆ ಯಕ್ಷರಾಜ ಕುಬೇರರಿಗೆ ಶರಣಾಗತನಾಗು ಅಂತ ಹೇಳ್ತಾರೆ. ಆವಾಗ ಯಕ್ಷರಾಜರನ್ನು ಪ್ರಾರ್ಥನೆ ಮಾಡ್ತಾರೆ, ಕ್ಷಣದಲ್ಲೇ ಸಿಟ್ಟು ಬಿಟ್ಬಿಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಲ್ಲಿಗೆ ಕುಬೇರ ದೇವರು ಎಲ್ಲ ಗಣದಿಂದ ಬಂದು ದರ್ಶನ ಕೊಡುತ್ತಾರೆ. ಅಯ್ಯ ಕ್ಷಮ ಮಾಡಿದ್ದೇನೆ, ಒಳ್ಳೆ ಭಗವಂತನನ್ನು 5-6 ವರ್ಷದ ಹುಡುಗನಾಗಿದ್ದಾಗೆ ನೋಡಿದವ ನೀನು, ನಿನ್ನ ನೋಡಬೇಕು ಅಂತ ಬಂದೆ, ವರ ಕೇಳು ಕೊಡ್ತೇನೆ. ಆವಾಗ ಧ್ರುವರಾಜ ಹೇಳ್ತಾನೆ, ನಿಮ್ಮ ಯಕ್ಷ ನನ್ನ ತಮ್ಮನನ್ನು ಕೊಂದ, ನಾನು ನಿಮ್ಮ ಯಕ್ಷರನ್ನು ಕೊಂದೆ. ಆವಾಗ ಧ್ರುವರಾಜರು ಕುಬೇರದೇವರು ಹೇಳ್ತಾರೆ, ನಮ್ಮ ಯಕ್ಷ ನಿನ್ನ ತಮ್ಮನನ್ನು ಕೊಂದಿಲ್ಲ, ನೀನು ನಮ್ಮವರನ್ನು ಕೊಂದಿಲ್ಲ, ಅಲ್ರಿ ನಾನೇ ಕೊಂದೆ. ಅದಕ್ಕೆ ಹೇಳಿದ್ದು ಜ್ಞಾನ ಬೇಕು, ನೀನಾಗಿ ಯಾರನ್ನೂ ಕೊಲ್ಲಿಕ್ಕಾಗಲ್ಲ, ಯಾರೂ ಯಾರನ್ನು ಕೊಲ್ಲಲಿಕ್ಕಾಗಲ್ಲ, ಬದುಕಿಸಲಿಕ್ಕಾಗಲ್ಲ, ಭಗವಂತನೊಬ್ಬನೇ ನಮ್ಮ ಯಕ್ಷನ ಮೂಲಕ ನಿಮ್ಮ ತಮ್ಮನ ಕೊಂದದ್ದು, ನಿನ್ನ ಮೂಲಕ ಯಕ್ಷರನ್ನು ಕೊಲ್ಲಿಸಿದ್ದು ಭಗವಂತನೇ ನಿಮ್ಮ ಕರ್ಮಾನುಸಾರ. ನಿನ್ನ ಮೇಲೆ ಸ್ವಾತಂತ್ರ್ಯ ಯಾಕೆ ಇಟ್ಕೊಳ್ತೀಯ, ನೀನೇ ಕೊಂದಿ ಅಂತ ಯಾಕೆ ಚಿಂತೆ ಮಾಡ್ತೀಯ, ಮಾಡಬೇಡ ಅಂತ ಹೇಳಿ ಒಳಗೆ ಭಗವಂತನನ್ನು ದರ್ಶನ ಮಾಡೋ. ಅವಾಗ ಧ್ರುವರಾಜರು ಹೇಳ್ತಾರೆ, ಆ ಒಳಗೆ ಭಗವಂತನ ದರ್ಶನ ಮಾಡಲಿಕ್ಕೆ ಬೇಕಾದ ಸಾಧನ ಭಗವಂತನ ಎಡಬಿಡದ ಚಿಂತನೆ, ಆ ಚಿಂತನೆಯನ್ನು ನನಗೆ ದಯಪಾಲಿಸಿ ಎಂದಾಗ ತಥಾಸ್ತು ಅಂತಾರೆ. ನಂತರ ಧ್ರುವರಾಜರು ತಿರಗಾ ಬಂದು ತಪಸ್ಸು ಮತ್ತು ಮಾಡುತ್ತಾರೆ, ತಪಸ್ಸು ಮಾಡಿ ಒಳಗೆ ದೇವರನ್ನು ಕಾಣುತ್ತಾರೆ ಅಂದರು. ಇಷ್ಟಿದೆ ಯಾವುದು ಧ್ರುವರಾಜರ ಚರಿತ್ರ. ಅಂಥ ಧ್ರುವರಾಜರು ವಿಶೇಷವಾಗಿ ಸನತ್ಕುಮಾರರಿಂದ ಉಪದೇಶವನ್ನು ಪಡೆಯುತ್ತಾರೆ. ನಂತರ ಧ್ರುವರಾಜರ ವಂಶ ಬೆಳೆಯುತ್ತಾ ಬರುತ್ತೆ. ಆ ಧ್ರುವರಾಜರ ವಂಶದಲ್ಲಿ ಬಂದವನೇ ಅಂಗರಾಜ. ಅಂಗರಾಜ ಯಜ್ಞ ಮಾಡಿದ್ದಕ್ಕೆ ಹುಟ್ಟಿದವನೇ ವೇನ. ವೇನ ಮಹಾಕೆಟ್ಟವನಾದ ಚಿಕ್ಕ ಹುಡುಗನೇ ಎಲ್ಲ ಹುಡುಗರನ್ನು ಕೊಂದಾಕ್ತಾ ಇದ್ದ. ಅವನನ್ನು ಸರಿ ಮಾಡಲಿಕ್ಕೆ ನೋಡಿ ಆಗದೆ ಅಂಗರಾಜನಿಗೆ ವಿರಕ್ತಿ ಬಂತು. ಅದಕ್ಕೆ ಕದಪತ್ಯಂ ವರಮನ್ಯೇ ಸದಪತ್ಯಾತ್ ಶುಚಾಪದಾತ್, ಕೆಟ್ಟ ಹೆಸರು ತರುವ ನೋವು ಕೊಡುವ ಮಕ್ಕಳಿರೋದಕ್ಕಿಂತ ಮಕ್ಕಳಿಲ್ಲದಂಗಿರೋದೇ ವಾಸಿ ಅಂಥೇಳಿ ರಾಜ್ಯವನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ನಂತರ ನೋಡ್ತಾರೆ ರಾಜನೇ ಇಲ್ಲ, ಅದಕ್ಕೆ ವೇನನನ್ನೇ ರಾಜನನ್ನಾಗಿ ಮಾಡ್ತಾರೆ. ಅವನು ಬರ್ತಾನೆ, ನಹೋತವ್ಯಂ ನದಾತವ್ಯಂ ನಯಷ್ಟವ್ಯಂ ನಿಜಾಕ್ವಚಿತ್, ಯಾರು ಯಜ್ಞ ಮಾಡಬಾರ್ದು, ಹೋಮ ಮಾಡಬಾರ್ದು, ಏನು ಮಾಡಬಾರ್ದು, ದಾನ ಮಾಡಬಾರ್ದು, ಮುದ್ರಾಧಾರಣೆ ಮಾಡಿಸ್ಕೋಬಾರ್ದು, ಎಲ್ಲ ಶುರು ಮಾಡಿದ. ಯಾರೊಬ್ಬ ಮಾಡಿದ್ರಲ್ಲ ಕರ್ನಾಟಕದಲ್ಲಿ ಒಬ್ರು ಬಂದು ಹೇಳಿದರು ಪಾದಪೂಜೆಗಳು ಮಾಡಬಾರ್ದು ಎಲ್ಲ ತರಲಿಕ್ಕೆ ನೋಡಿದ್ದ. ಆದಮೇಲೆ ಮತ್ತು ಏನೋ ನಿಂತು ಬಿಟ್ಟ ಮಹಾನುಭಾವ. ಇವನೇ ಬರ್ತಿರ್ತಾನೆ ಮತ್ತು ಮತ್ತು ಹುಟ್ಟಿ ಬರ್ತಿರ್ತಾನೆ. ಸರಿ ಹೆಸರು ಹೇಳಿಲ್ಲ ಅಷ್ಟೇ. ಹೌದು ಹೌದು, ಅದೇ ತಂದಿದ್ದ ಅವನು ತರಬೇಕು ಈ ಸ್ವಾಮಿಗಳಿಗೆಲ್ಲ ಈ ಪಾದಪೂಜೆಯಿಂದ ಇನ್ಕಮ್ ಜಾಸ್ತಿ ಆಗಿಬಿಡ್ತಾ ಇದೆ ಅಂತ ಹೇಳಿ ಅದು ಆ ರೂಲ್ ತರಲಿಕ್ಕೆ ನೋಡ್ದ. ಮತ್ತು ಆಗಲಿಲ್ಲ, ಸರಿ ಆಯಿತು. ಮತ್ತು ಏನಾಯ್ತಪ್ಪ ಅಂತ ಹೇಳ್ತಾರೆ, ವಿಶೇಷವಾಗಿ ಆ ವೇನ ಬ್ರಾಹ್ಮಣರಿಗೆ ಹೇಳುತ್ತಾನೆ. ಬ್ರಾಹ್ಮಣರು ಬಂದು ಹೇಳ್ತಾರೆ, ಯಜ್ಞ ಮಾಡು ಅಂದರೆ ನಿಮಗೆ ಸಾಕ್ಷಾತ್ ಗಂಡ ನಾನೇ ರಾಜ, ನೀವು ನನ್ನನ್ನು ಬಿಟ್ಟು ದೇವರು ಚಿಂತನೆ ಮಾಡಿದರೆ ವ್ಯಭಿಚಾರಿಗಳಾಗ್ತೀರಿ ನೀವು ಅಂತಂದ. ಬೈದ, ಅದಕ್ಕೆ ಎಲ್ಲರೂ ಹೂಂಕಾರದಿಂದ ಕೊಂದು ಬಿಡ್ತಾರೆ ಭೃಗು ಮಹರ್ಷಿಗಳು ಎಲ್ಲರೂ ಸೇರಿಕೊಂಡು. ಅವಾಗ ಹೇಳ್ತಾರೆ ಅವನನ್ನು ಕೊಂದ ಮೇಲೆ ಇನ್ನೊಬ್ಬ ರಾಜ ಬೇಕಲ್ಲ, ಯಾರೂ ಇಲ್ಲ, ಆ ವಂಶದಲ್ಲಿ ಬಂದವನೇ ಆಗಿರಬೇಕು. ಅದಕ್ಕೆ ಅವನ ಶರೀರವನ್ನು ಕಡದರೆ ಪೃಥುಚಕ್ರವರ್ತಿ ಬರ್ತಾ ಇದ್ದಾರೆ ಅಲ್ಲ, ಬರೀ ಶರೀರವನ್ನು ಕಡದರೆ ಮನುಷ್ಯರು ಹುಟ್ಟೋದಾದರೆ ಮಾರ್ಚುರಿಯಿಂದ ಎಷ್ಟು ಜನ ಬರಬೇಕು ಅಲ್ಲವೇ. ಅದಕ್ಕಂದ್ರು ಶರೀರವನ್ನು ಕಡದದ್ದಲ್ಲ, ಶರೀರದ ಆಕಾರದಲ್ಲಿರೋ ಭಗವಂತನ ಕೈಯನ್ನು ಕಡದರು, ಮಥನ ಮಾಡಿದರು ದೇವತೆಗಳು ಋಷಿಗಳವರು. ಆದ್ದರಿಂದ ಆ ಆಕಾರದ ಭಗವಂತನ ಬಾಹುಗಳಿಂದ ಹುಟ್ಟಿ ಬಂದವರೇ ಯಾರು, ಋತುಚಕ್ರವರ್ತಿ. ವೇನನ ಪಾಪಗಳಿಂದಾಗಿ ಭೂಮಿಯಲ್ಲಿ ಎಲ್ಲ ಬೆಳೆಗಳು ಬಾರದಂತೆ ಆದಾಗ ಭೂಮಿಯ ಮೇಲೆ ಖಡ್ಗ ಎತ್ತುತ್ತಾನೆ ಋತುಚಕ್ರವರ್ತಿ. ಹಾಗೆ ಭೂದೇವಿ ಬರ್ತಾಳೆ, ಅಯ್ಯ ನನ್ನ ಮೇಲೆ ಸಿಟ್ಟಾಗಬೇಡ, ನಾನು ಆಕಳಾಗಿ ಬರ್ತೇನೆ, ಕರುವಾಗಿ ಸ್ವಯಂಭೂಮನಗಳನ್ನಿಟ್ಟುಕೊಂಡು ಎಲ್ಲ ಔಷಧಿಗಳನ್ನು ಹಾಲಾಗಿ ಕರೆದು ಭೂಮಿಗೆ ಸುರಿ, ಒಳ್ಳೆ ಬೆಳೆ ಬರುತ್ತೆ, ಬದುಕ್ತೀರಾ ಅಂತ ಹೇಳಿದಾಗ ಆಕಳ ಹಾಲನ್ನು ಕರೆದ ಭೂದೇವಿಯನ್ನೇ ಆಕಳನ್ನಾಗಿ ಮಾಡಿ ಹಾಲನ್ನು ಕರೆದ ಅಪರೂಪದ ವ್ಯಕ್ತಿತ್ವ ಋತುಚಕ್ರವರ್ತಿ. ಅಂಥ ಮಹಾನುಭಾವ ಅಲ್ಲಿ ಹೇಳ್ತಾರೆ. ಋತುಚಕ್ರವರ್ತಿ ಹುಟ್ಟಿದ ಕೂಡಲೇ ಬ್ರಹ್ಮದೇವರೇ ಅಭಿಷೇಕ ಮಾಡುತ್ತಾರೆ ಸಿಂಹಾಸನದಲ್ಲಿ. ಮಾಡಿದಾಗ ಒಂದಿ ಮಾಗದರು ಬಂದು ಸ್ತೋತ್ರ ಮಾಡುತ್ತಾರೆ. ಒಂದಿ ಮಾಗದರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರೆ ಋತುಚಕ್ರವರ್ತಿ ಹೇಳುತ್ತಾನೆ, ನನ್ನ್ಯಾಕೆ ಸ್ತೋತ್ರ ಮಾಡ್ತೀರಾ, ನಾನಿನ್ನೂ ಈಗ ಹುಟ್ಟಿದ್ದೇನೆ, ಏನು ಮಾಡಿದ್ದೇನೆ, ಏನೂ ಮಾಡಲಿಲ್ಲ. ಅದಕ್ಕೆ ಅವರಂದರು, ನಮ್ಮ ಬದುಕೇ ನಿನ್ನ ಸ್ತೋತ್ರ ಮಾಡೋದಯ್ಯ, ನಮಗೆ ಬೇರೆ ನಮ್ಮ ಡ್ಯೂಟಿನೇ ಇದು, ಹೊಗಳೋದೆ ನಮ್ಮ ಡ್ಯೂಟಿ, ಅದಕ್ಕೆ ನಾ ಹೊಟ್ಟೆ ಪಾಡಿ ಹೇಗೆ. ಅದಕ್ಕಂದರು, ನೀವು ಹೊಗಳೋದಾದರೆ ನನ್ನ ಮೂಲಕ ಭಗವಂತ ಮುಂದೆ ಏನೇನು ಕಾರ್ಯಗಳು ಮಾಡಿಸ್ತಾನೋ ತಳ್ಕೊಂಡು ಹೋಗ್ರಿ, ಅದು ಗೊತ್ತಾದರೆ ಹೇಗಾಗುತ್ತೆ. ಅದಕ್ಕಂದ್ರು, ಮೊದಲು ಹುಟ್ಟಿದ ಒಂದಿ ಮಾಗದರು ಯಜ್ಞಕುಂಡದಿಂದ ಬಂದವರು ಜ್ಞಾನಿಗಳು, ಅದಕ್ಕೆ ಋತುಚಕ್ರವರ್ತಿಯ ಒಳಗಿರೋ ಭಗವಂತ ಏನು ಕಾರ್ಯ ಮಾಡಿಸ್ತಾ ಅಂತ ಹೇಳಿಕೊಂಡು ಅದನ್ನು ಹೊಗಳಿದ್ರಂತೆ, ಇಂಥ ಕಾರ್ಯ ಮಾಡ್ತಾನೆ ಇಂಥ ಕಾರ್ಯ ಮಾಡ್ತಾನೆ ಅಂತ ವಿಶೇಷವಾಗಿ ಹೊಗಳಿದರು. ಅಂಥ ಋತುಚಕ್ರವರ್ತಿಯ ಚರಿತ್ರೆಯನ್ನು ತಿಳಿಸಿ, ಆ ಸಂತತಿಯಲ್ಲಿ ಬಂದವನೇ ಬರ್ಹಿಷ್ಮಾನ್ ಅಂತ ರಾಜ. ಆತನ ಪ್ರಾಚೀನ ಬರಿಹಿ ಅಂದರು, ಯಾಕೆ ಪೂರ್ವ ದಿಕ್ಕಿಗೆ ದರ್ಭಗಳನ್ನು ಹಾಸಿದವ. ಯಜ್ಞ ಮಾಡುವಾಗ ಪೂರ್ವ ದಿಕ್ಕಿಗೆ ದರ್ಭೆಗಳು ಹಾಕ್ತಾರೆ. ಆತ ಇಡೀ ಭೂಮಂಡಲ ತುಂಬ ದರ್ಭಗಳು ಹಾಸಿದಂತೆ, ಅಷ್ಟು ಯಜ್ಞಗಳು ಮಾಡಿಬಿಟ್ಟಿದ್ದ. ಅದಕ್ಕೆ ನಾರದರು ಬಂದು ಹೇಳ್ತಾರೆ, ಇಷ್ಟು ಯಜ್ಞ ಮಾಡಿದೀಯಾ, ದೇವರ ಪ್ರೀತ್ಯರ್ಥ ಮಾಡಲಿಲ್ಲ, ಅದು ಬೇಕು ಇದು ಬೇಕು ಅಂತ ಮಾಡಿ ಕಾಮ್ಯ ಕರ್ಮ ಮಾಡುತ್ತಾ ಇದೆಯಾ, ನಿನ್ನ ಯಜ್ಞದಲ್ಲಿ ಬಲಿಪಶುಗಳೆಲ್ಲ ಕಾದುಕೊಂಡಿವೆ ನಿನ್ನ ಕೊಂದು ಹಾಕಲಿಕ್ಕೆ ಯಮಮಾರ್ಗದಲ್ಲಿ. ಅವಾಗ ಕಣ್ಣು ತೆಗಿತಾನೆ, ಜ್ಞಾನ ಉಪದೇಶ ಪಡೆಯುತ್ತಾನೆ, ಅದನ್ನೇ ಪುರಂಜನ ಉಪಾಖ್ಯ. ಎರಡು ಪಕ್ಷಿಗಳು, ಒಂದು ಪುರಂಜನ, ಇನ್ನೊಂದು ಅವಿಜ್ಞಾತ ಸಖ. ಪುರಂಜನ ಅಂದ ಜೀವ, ಇನ್ನೊಂದು ಅವಿಜ್ಞಾತ ಸಖ. ಯಾರಿಗೆ ಸಹಾಯ ಮಾಡಬೇಕೋ ಸಹಾಯ ಪಡೆಯುವವನಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಸಹಾಯ ಮಾಡುವವ. ನಾವು ದೊಡ್ಡವರಾದ್ಮೇಲೆ ಗೊತ್ತಾಯ್ತು ನಮಗೆ ದೇವರು ನಮಗೆಲ್ಲ ಅನುಗ್ರಹ ಮಾಡ್ತಾನೆ. ದೇವ್ರು ಚಿಕ್ಕ ಹುಡುಗಿದೆ ಗೊತ್ತಾಯ್ತಾ, ಏನು ತಿಂದದ್ದು ತಿರುಗಿದ್ದೆ, ಏನೋ ರಿಟೈರ್ಮೆಂಟ್ ಆದಮೇಲೆ ಏನೋ ಪ್ರವಚನಕ್ಕೆ ಹೋದಾಗ ಗೊತ್ತಾಯ್ತಪ್ಪ ಯಾರೋ, ಏ ದೇವರೇ ಮಹೌದೇನ್ವಿ ದೇವ್ರ ಮಾಡಿಸೋದ ನಮಗೆ. ಮತ್ತು ದೇವರು ಇಷ್ಟು ವರ್ಷ ನಮಗೆ ಇಷ್ಟು ಉಪಕಾರ ಮಾಡುತ್ತಾ, ಒಂದು ದಿವಸ ಆದರೂ ನಮ್ಗೆ ಕಾಣಿಸಿ ಏ ನಾ ಹೀಗೆ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ಮಹಾನುಭಾವ ತನ್ನ ಪಾಡಿಗೆ ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಎಲ್ಲ ಸಹಕಾರ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅದಕ್ಕೆ ದಾಸರು ಅಂತಾರೆ, ಕನಸಿಲಾದರೂ ತನ್ನ ಪಾದದ ನೆನವ ನೀ ಅದೇ. ಒಬ್ಬರಿಗ ನಾವ ಒಂದು ಪೆನ್ನು ಸಿಗ್ನೇಚರ್ ಮಾಡಲಿಕ್ಕೆ ಕೊಟ್ಟರೆ ಎಲ್ಲಾದರೂ ಅವರು ಥ್ಯಾಂಕ್ಸ್ ಹೇಳಲೇಬೇಕಾವಾಗ. ಇದಾಗ ನೋಡ್ತಾ ಇರ್ತೀವಿ ಪೆನ್ ಕೊಟ್ಟು, ಒಂದು ವೇಳೆ ಯಾರಾದರೂ ನಾವು ಪೆನ್ ಕೇಳ್ತಾರೆ, ಕೇಳಿದಾಗ ಕ್ಯಾಪ್ ಇಟ್ಕೊಂಡು ಪೆನ್ ಕೊಡ್ತೀವಿ, ಎಲ್ಲಿ ಪೆನ್ ತೊಗೊಂಡು ಹೋಗ್ತಾರೋ ಅಂತೇಳಿ. ಕ್ಯಾಪ್ ನನ್ನ ಕೈಯಲ್ಲಿ ಇರುತ್ತೆ. ಆ ಪೆನ್ ಕೊಟ್ಟ ಮೇಲೆ ಅವರು ರಿಟರ್ನ್ ಕೊಡೋ ಕಾಲಕ್ಕೆ ಹೀಗೆ ಎಸೆದು ಹೋಗ್ಬಿಟ್ರೆ ಎಷ್ಟು ಬರುತ್ತೆ ನೋಡ್ರಿ, ಥ್ಯಾಂಕ್ಸು ಹೇಳಿಲ್ಲ ಅಂತ. ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಮಲ್ಲಿ, ಹೌದಾ? ಅಷ್ಟೇ ಅಲ್ಲ, ಮತ್ತು ಮಾರನೇ ದಿನ ಕಾಣಿಸಿದಾಗ ನಗಬೇಕು ಅವನು, ಇಲ್ಲಾಂಗಿದ್ರೆ ಏನಂತೀವಿ? ಚೂರು ಕೃತಜ್ಞತೆ ಇಲ್ಲ ನೋಡ್ರಿ, ಎಷ್ಟು ಪೆನ್ನು ಕೊಟ್ಟಿದ್ದೀವಿ, ಒಂದು ಚೂರು ಮಾಡಿದ್ದಕ್ಕೆ ಸಾವಿರ ದಿನ ಕೇಳ್ಕೊಂಬರ್ತೀವಿ, ಹೌದಾ? ಎಲ್ಲೋ ಮಠದಲ್ಲಿ ಪಂಚಾಮೃತ 100 ಲೀಟರ್ ಮಾಡಿಸಿದ ಮಹಾನುಭಾವ, ಮಾಡಿಸಿದ ಮೇಲೆ ಅಲ್ಲಿ ಅವ್ರು ನೋಡಿದರು, ನೀವೇ ಪಂಚಾಮೃತ ಎಲ್ಲರಿಗೂ ಕೊಡ್ರಿ ಅಂತ ಅವ್ರು ನಿಲ್ಲಿಸಿದ್ರು. ಎಲ್ಲರೂ ನೋಡಿದರು, ಏನು ನೀವು ನಿಂತೀರಾ? ನಾನೇ ರೀ ಮಾಡಿಸಿದ್ದು. 100 ಲೀಟ್ರ್ ಪಂಚಾಮೃತ ಮಾಡಿಸಿದ್ರೆ ಸಾವಿರ ಜನ ಕೇಳ್ಕೊಳ್ಳಲಾಂದ್ರೆ ತೃಪ್ತಿಯೇ ಇರಲ್ಲ. ಅಂತಹದು ದೇವರು ಇಷ್ಟು ಉಪಕಾರ ಮಾಡ್ತಾನೆ, ಒಬ್ಬರಿಗೂ ಒಂದು ಸಲನೂ ಹೇಳಲ್ಲ. ಅದಕ್ಕೆ ದೇವರನ್ನ ಅವಿಜ್ಞಾತ ಸಖ. ಅಂಥ ದೇವರನ್ನ ಮರೆತ ಪುರಂಜನ ಯಾರು? ಜೀವ. ದೇವರನ್ನ ಮರೆತದ್ದಕ್ಕೆ ಶರೀರಗಳು ಬಂತು, ಅಂದರೆ ಪಟ್ಟಣಗಳಿತ್ರ ಬಂದ. ಎಲ್ಲಿ ವಾಸ ಆಗಬೇಕು? ಮಾನಸ ಸರೋವರದಲ್ಲೇ ಇದ್ರು, ದೇವರನ್ನು ಮರೆತದ್ದಕ್ಕೆ ಅಲ್ಲಿಂದ ಹೊರಟು ಬಂದು ಇಲ್ಲಿ ಬರ್ತಾ ಇದ್ದಾನೆ ಪುರಂಜನ. ರೆಡಿಮೇಡ್ ಪಟ್ಟಣಗಳಿದ್ವಂತೆ. ಪಟ್ಟಣಗಳು ಯಾವುದು ಕೂಡ ರೆಡಿಮೇಡ್ ಇಲ್ಲ ಭೂಮಂಡಲದಲ್ಲಿ, ಎಲ್ಲ ಕಟ್ಕೊಂಡವರೇ. ಇಲ್ಲಿ ಕಥೆಯಲ್ಲಿ ಹೇಳ್ತಾರೆ ರೆಡಿಮೇಡ್ ಪಟ್ಟಣಗಳಿತ್ತು, ಅಂದರೆ ಸಿಂಬಾಲಿಕ್, ಅಂದರೆ ಇದು ಏನೋ ಅರ್ಥ ಹೇಳ್ತಾ ಇದೆ. ರೆಡಿಮೇಡ್ ಪಟ್ಟಣಗಳು ಅಂದರೆ ಶರೀರಗಳು, ಶರೀರಗಳು ದೇವರು ಮಾಡಿದ್ದು. ಇದರಲ್ಲಿ ನೋಡಿದ ಒಳ್ಳೆ ಪಟ್ಟಣ, 9 ದ್ವಾರಗಳಿಂದ ಕೂಡಿದ ಮನುಷ್ಯನ ದೇಹ. ಈ ಪಟ್ಟಣಕ್ಕೆ ಬಂದ ಪುರಂಜನ ನೋಡುತ್ತಾನೆ ಒಳಗೆ, ಒಳ್ಳೆ 5 ಹೆಡೆಯ ಹಾವು ಪಟ್ಟಣವನ್ನು ಕಾಯ್ತಾ ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ವಾಯುದೇವರು 5 ರೂಪದಿಂದ ರಕ್ಷಣೆ ಮಾಡ್ತಾ ಇದ್ದಾರೆ. ಒಳ್ಳೆ ಹೆಡೆ ಹಾವು ಇದೆ, ತಳವಾರನಾಗಿ ಕಾಯ್ತಾ ಇದ್ದಾರೆ. ಇಂಥ ವಿಶೇಷವಾದ ಪಟ್ಟಣದಲ್ಲಿ ನೋಡುತ್ತಾರೆ ಒಳ್ಳೆ ಹುಡುಗಿ ಇದ್ದಾಳೆ, ಸಖಿಯರಿದ್ದಾರೆ. ಮನಸ್ಸು, ಮನಸ್ಸಿನ ನಾನಾ ಆಲೋಚನೆಗಳೇ ಸಖಿಯರು. ಅದನ್ನು ನೋಡಿದ ಜೀವ ನೋಡಿದ, ಅಂದರೆ ಪುರಂಜನ ನೋಡಿದ, ನನ್ನ ಮದುವೆ ಆಗ್ತೀಯಾ ಅಂದ. ಇದ್ದದ್ದೇ ನಿನಗಾಗಿ ಅಂದ, ಅದಕ್ಕೆ ಮದುವೆ ಆದರು. ಮದುವೆ ಆದ ಮೇಲೆ ಮಕ್ಕಳು ಹುಟ್ಟಿದ್ರು, ಮೊಮ್ಮಕ್ಕಳು ಹುಟ್ಟಿದ್ರು, ಅದರಲ್ಲೇ ಕಾಲ ಕಳೀತಾ ಇದ್ದಾನೆ. ಕಳೆಯುವಾಗ ಒಬ್ಬ ಮುದುಕಿ ಬಂದು, ಮುದಿ ಬಂದು ನನ್ನ ಮದುವೆ ಆಗ್ತೀಯಾ ಅಂದರು. ಆಗಲ್ಲ, ಏ ಆಗಲೇಬೇಕು ಅಂತ ಮದುವೆ ಆದರು. ಮುದಿತನ ಬಂತು, ನಾವು ಬೇಡ ಅಂದ್ರೆ ಸುಮ್ಮನೆ ಇರುತ್ತಾ, ಬಂದೇ ಬರುತ್ತೆ. ಕೊನೆಗೆ ಚಂಡವೇಗ ಮೃತ್ಯುವಿನ ದೂತರು ಬಂದರು, ಪಟ್ಟಣ ಕೊಚ್ಚಿ ಹಾಕುವಾಗ ಹೆಂಡತಿಯನ್ನೇ ನೆನೆದು ನೆನೆದು ಸತ್ತ, ಅದಕ್ಕೆ ಹೆಣ್ಣಾಗಿ ಹುಟ್ಟಿದ. ಇಲ್ಲಿ ಸ್ವಲ್ಪ ಭಾಗವತದಲ್ಲಿ ಹೆಣ್ಣು 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 ಅಂತಾರೆ. ಅವಾಗ ಯಾರೋ ಹೆಂಗಸರು ಅಂದರು, ಯಾಕೆ ಭಾಗವತ ಹೆಂಗಸರನ್ನು ಬೈಯುತ್ತೆ? ಇಲ್ಲಪ್ಪ, ಹೆಂಗಸರನ್ನ ಎಂದು ಬೈದೊಯ್ಯಲು ಭಾಗವತ. ಇಲ್ಲಿ ಹೆಣ್ಣು ಗಂಡು ಅಂತ 2 ಶಬ್ದಗಳು ಬರುತ್ತಲ್ಲ, ಅದರ ಅರ್ಥ ಏನು ಅಂದರೆ, ದೇವರ ನೆನಪಿರುವ ಹೆಣ್ಣು ಗಂಡೆ. ಅರ್ಥ ಆಯ್ತಾ? ಹೆಣ್ಣೆ ಆಗಿರ್ಬೋದು, ದೇವರ ನೆನಪಿದ್ರೆ ಭಾಗವತ ಅವರನ್ನು ಗಂಡು ಅಂತ ನೋಡುತ್ತೆ. ಗಂಡಸೇ ಆಗಿರ್ಬೋದು, ದೇವರನ್ನು ಮರೆತಿದ್ರೆ ಅವರನ್ನು ಹೆಣ್ಣು ಅಂತ ಕರೀತಾರೆ. ಹೆಣ್ಣು ಗಂಡು ಅಂದರೆ ದೇವರನ್ನು ಮರೆತಿರುವವರು ಹೆಣ್ಣು, ದೇವರ ನೆನಪಿರೋ ಹೆಣ್ಣೆ ಗಂಡು ಅಂದರು. ಆ ರೀತಿಯಲ್ಲಿ ಆ ಹೆಣ್ಣು ಅಂದರೆ ಏ ಯಾರನ್ನ ಮದುವೆ ಆಗಿದ್ದ? ಮನಸ್ಸನ್ನೇ ಮದುವೆ ಆಗಿದ್ದ. ಮನಸ್ಸನ್ನು ಮದುವೆ ಆಗುವುದು ಅಂದರೆ ನಾನಾ ಬಯಕೆಗಳು ಹುಟ್ಟಿದವು, ಬಯಕೆಗಳನ್ನು ಪೂರ್ತಿ ಮಾಡುವುದರೊಳಗೆ ಸತ್ತು ಹೋದ. ಬಯಕೆಗಳಿಂದ ಕೂಡಿದ ಮನಸ್ಸನ್ನು ಸತ್ತು, ನನ್ನ ಸತ್ತು ಹೋದ, ಹೆಣ್ಣಾಗಿ ಹುಟ್ಟಿದ. ಮಲಯಧ್ವಜರಾಜನನ್ನು ಮದುವೆ ಆದ. ಮಲಯಧ್ವಜರಾಜ ಈ ಪುರಂಜನನ್ನ ಜೊತೆಗೆ, ಹೆಣ್ಣಾದ ಪುರಂಜನ ಜೊತೆಗೆ ವಾಸ ಮಾಡಿ ಕಾಡಿನಲ್ಲಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡಿದ. ಆವಾಗ ಅವನ ಜೊತೆಗೆ ಚಿತಿಯನ್ನು ಏರಲಿಕ್ಕೆ ಹೋದರು. ಅರ್ಥ ಅಂದರು, ಮಲಯಧ್ವಜರಾಜ ಅಂದರೆ ಮಲಯ ಅಂದರೆ ವಾಯುದೇವರು, ವಾಯುದೇವರ ಪಾದವನ್ನು ಹಿಡಿದ ಬುದ್ಧಿ, ಬುದ್ಧಿಯನ್ನು ಈ ಪುರಂಜನ ಜೀವ ಹಿಡಿದ. ಒಳ್ಳೆ ಬುದ್ಧಿಯನ್ನು ಆಶ್ರಯ ಮಾಡಿದಾಗ ಆ ಬುದ್ಧಿ ಒಳ್ಳೆ ಸಾಧನೆ ಮಾಡಿಸಿ ಕೊನೆಗೆ ಕಾಡಿನಲ್ಲಿ ಒಂದು ಪ್ರಾಣತ್ಯಾಗ. ಅಂದರೆ ಕಾಡು ಅಂದರೆ ಯಾವುದು? ನಾಡಿಗಳ ಕಾಡೇ ಈ ಶರೀರ. ನಮ್ಮಲ್ಲಿ ಎಷ್ಟು ನಾಡಿಗಳಿವೆ? 72,000. ಅಷ್ಟೇ ಅಲ್ಲ, 72 ಸಾವಿರ ನಾಡಿಗಳಿಂದ ಹುಟ್ಟಿದ ಅವಾಂತರ ನಾಡಿಗಳು ಅಸಂಖ್ಯಾತ. ಒಟ್ಟಾರೆ ಎಷ್ಟು ಉದ್ದ ಅಂತ ಹೇಳ್ತಾರೆ, ಒಂದಕ್ಕೊಂದು ಜೋಡಿಸಿ ಹಸ್ತ ಹೋದರೆ ಇಡೀ ಭೂಮಂಡಲಕ್ಕೆ 3 ಸುತ್ತು ಬರ್ಬೋದಂತೆ. ಅಷ್ಟು ನಾಡಿಗಳಿವೆ, ಅವೆಲ್ಲ ಮಡಚಿ ನಮ್ಮೊಳಗಿಟ್ಟಿದ್ದಾರೆ. ಹೇಗಿದೆ, ಈ ಎಲೆಕ್ಟ್ರಿಕಲ್ ಕೇಬಲ್ಸ್ ಇರುತ್ತಲ್ಲ, ದೊಡ್ಡ ದೊಡ್ಡ ಕೇಬಲ್ ಎಲ್ಲ ಮಡಚಿ ಒಂದು ರೂಮ್ನ ಹಾಕಿರ್ತಾರೆ, ಆ ಥರ ಇದೆ. ಅದಕ್ಕೆ ನಾಡಿಗಳ ಕಾಡು ಈ ಶರೀರ. ಈ ಶರೀರದಲ್ಲಿ ದೇವರಿದ್ದಾರೆ. ಆ ದೇವರ ಹತ್ರ ಬಂದು ಬುದ್ಧಿ ಸೇರಿತು, ಬುದ್ಧಿಯ ಜೊತೆಗೇನೆ ಚಿತಿಯನ್ನು ಏರಿದ. ಚಿತಿ ಅಂದರೆ ಬೆಂಕಿ ಅಲ್ಲ ಅಂದರು. ಚಿತಿ ಸಂಜ್ಞಾಯಾಮ್ ಅಂತ ಧಾತು ಅಂದರೆ ಏನು, ಬುದ್ಧಿ ಭಗವಂತನ ಪಾದವನ್ನು ಸೇರಿದರೆ ತಾನೂ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ. ಬುದ್ಧಿಯ ಮೂಲಕ ಭಗವಂತನ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅವಿಜ್ಞಾತ ಸಖ ಬಂದ. ಯಾರು ಭಗವಂತ ಬಾರೋ ಅಂತ ಕರ್ಕೊಂಡು ಹೋದ. ಒಟ್ಟಾರೆ ಎರಡು ಮಾತಲ್ಲಿ ಹೇಳಿ, ಪುರಂಜನೋಪಾಖ್ಯಾನ ಅಂದರೆ ಮನಸ್ಸನ್ನು, ನಾನಾ ಬಯಕಗಳಿಂದ ಕೂಡಿದ ಮನಸ್ಸನ್ನು ಹಿಡಿದ ಜೀವ ಕೆಟ್ಟು ಹೋದ. ಒಳ್ಳೆ ಬುದ್ಧಿಯನ್ನು ಆಶ್ರಯ ಮಾಡಿದ, ಭಗವಂತನ ಪಾದವನ್ನು ಆಶ್ರಯ ಮಾಡಿದ ಬುದ್ಧಿಯನ್ನು ಯಾರು ಅನುಸರಿಸ್ತಾರೋ ಅವರು ಉದ್ಧಾರ ಆಗ್ತಾರೆ. ಇಷ್ಟೇ ಪುರಂಜನ ಉಪಾಖ್ಯಾನ. ಅಂಥ ಬರಹಿಷ್ಮಾನ್ ಎಂಬ ರಾಜನಿಗೆ 10 ಜನ ಮಕ್ಕಳಾದರು. ಎಲ್ಲರಿಗೂ ಒಂದೇ ಹೆಸರು, ಪ್ರಚೇತಸ 1, ಪ್ರಚೇತಸ 2 ಅಂತ 10 ಜನ. ಪ್ರಚೇತಸ 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 ಪ್ರಚೇತಸ. ಬರೀ ಹೆಸರು ಮಾತ್ರ ಅಲ್ಲ, ರೂಪ ಗುಣ ಎಲ್ಲ ಒಂದೇ ಬಿಟ್ಟು ಅಂತೆ. ಬಹಳ ಅಪೂರ್ವ ಅಂತ ಸಿಗೋದು. ಅವರೆಲ್ಲರೂ ಕೂಡ ಅಪ್ಪ ಹೇಳಿದ್ದಕ್ಕೆ ತಾವು ತಪಸ್ಸಿಗೆ ಹೊರಟಿದ್ದಾರೆ. ಲವಣ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಬೇಕು ಅಂತ ಹೋಗುವಾಗ ನೋಡಿ, ಇದು ಹೇಳುತ್ತಾರೆ, ನಾವು ಗುರುಗಳನ್ನು ಹುಡುಕೊಂಡು ಹೋಗಬೇಕು. ಗುರುಗಳು ತಾವಾಗಿ ಸಿಕ್ಕರೆ, ರುದ್ರದೇವರೇ ಬರ್ತಾ ಇದ್ದಾರೆ. ಸರೋವರದಿಂದ ದರ್ಶನ ಕೊಟ್ಟು ರುದ್ರ ಗೀತೆಯನ್ನು ಉಪದೇಶ ಕೊಡ್ತಾ ಇದ್ದಾರೆ. ರುದ್ರಗೀತ ಅಂದರೆ ನಿಮ್ಮ ಹೃದಯದಲ್ಲೇ ದೇವರಿದ್ದಾರೆ, ಅವನನ್ನೇ ಉಪಾಸನೆ ಮಾಡಿ ಅವನೇ ಹೊರಗೆ ಬಂದು ದರ್ಶನ ಕೊಡುತ್ತಾನೆ, ಇದೇ ರುದ್ರಗೀತ. ಅಂಥ ರುದ್ರಗೀತೆಯನ್ನು ಕೇಳಿ ಉಪಾಸನೆಗೆ ತೊಡಗಿದ್ದಾರೆ. ತೊಡಗಿದಾಗ ಅವರಿಗೆ ಗೊತ್ತಾಯಿತು ಏನು ಅಂದರೆ, ಇಡೀ ಭೂಮಂಡಲ ರಾಜರಿಲ್ಲದ್ದರಿಂದ ಎಲ್ಲ ಕಡೆ ಗಿಡಗಳು ಬೆಳೆದು ಬಂತೆ ಅಡ್ಡವಾಗಿ. ಜನಗಳೆಲ್ಲ ತೊಂದರೆ ಪಡ್ತಾ ಇದ್ದಾರೆ. ಅಲ್ಲರಿ, ನಿಮಗೆ ರೋಡಲ್ಲಿ ಗಿಡ ಬೆಳೆದ್ರೆ ಏನು ಮಾಡ್ತೀರಾ, ಕಡ್ದಾಕ್ತೀರಾ, ಹೌದಾ, ಬುಲ್ಡೋಜರ್ ತರ್ತೀರಾ, ದೊಡ್ಡದಿದ್ರೆ ಹೊಡೆದಾಕ್ತೀರಾ, ಅಷ್ಟು ಮಾಡಲಿಕ್ಕಾಗಲ್ವಾ ಅಂದರೆ ಆಗಲ್ಲ. ದೈತ್ಯರೇ ಗಿಡಗಳ ರೂಪದಲ್ಲಿ ಬಂದರಂತೆ. ವಾಲಿ ಪರ್ವತವನ್ನೇ ಚೆಂಡಿನಂತೆ ಹಾರಿಸುವ ಶಕ್ತಿ, ಆದರೆ 7 ಗಿಡಗಳಿದ್ದು ಸಾಲ ವೃಕ್ಷ, ಅದರ ಎಲೆಯನ್ನು ಕೀಳಲಿಕ್ಕಾಗ್ತಿದ್ದಿಲ್ಲ. ಯಾಕೆ, ದೈತ್ಯರೇ ಕೂತಿದ್ರು ಅಲ್ಲಿ ಗಿಡಗಳ ರೂಪದಲ್ಲಿ. ಹಾಗೆ ದೈತ್ಯರೇ ಗಿಡಗಳ ರೂಪದಲ್ಲಿ ಬರುವಾಗ ಅವರೆಲ್ಲರನ್ನ ಇವರು ಸಮುದ್ರದಿಂದ ಹೊರಗೆ ಬಂದು ಬಾಯಿಯಿಂದ ಗಾಳಿಯನ್ನು ಸೃಷ್ಟಿ ಮಾಡುತ್ತಾರೆ, ಅದರಿಂದ ಎಲ್ಲ ಗಿಡಗಳನ್ನು ಉರುಳಿಸಿ ಅದನ್ನು ಒಣಗಿಸ್ತಾರೆ. ಹಾಗೆ ಬೆಂಕಿಯನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಸುಟ್ಟು ಹಾಕ್ತಾ ಇದ್ರೆ ಒಳ್ಳೆ ಜೀವರಾಶಿಗೂ ತೊಂದರೆ ಬರುವ ಸಂದರ್ಭ ಬಂದಾಗ ಚಂದ್ರದೇವರು ಓಡಿ ಬರ್ತಾರೆ, ಸಾಕು ನೀವು ಸುಟ್ಟಿದ್ದು, ಸಿಟ್ಟು ಕಡಿಮೆ ಮಾಡಿ ಅಂತ ಹೇಳಿ, ನಿಮಗೆ ಮದುವೆ ಆಗ್ಬೇಕು ತಾನೆ, ಸರಿ ಮದುವೆ ಆದರೆ ಮಕ್ಕಳಾಗ್ತಾರೆ, ಅದಕ್ಕೆ ಒಳ್ಳೆ ಹುಡುಗಿ ಇದ್ದಾಳೆ ಕೊಡ್ತೇನೆ ಅಂತ ಹೇಳಿ ವೃಕ್ಷ ದೇವತೆಗಳು ಬೆಳೆಸಿದ ಅಪ್ಸರಶಾಸ್ತ್ರೀಯ ಮಗಳು ಯಾರು, ಮಾರೀಷ ಅಂತ, ಆಕೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ. 10 ಜನಕ್ಕೆ ಸೇರಿ ಒಬ್ಬಳನ್ನೇ, 10 ಜನ ಮದುವೆ ಆಗ್ತಾರೆ. ಮನಸ್ಸಿನಿಂದಲೇ ಆಕೆಯನ್ನು ಸ್ಪರ್ಶ ಮಾಡ್ತಾರೆ, ಕೈಯಿಂದಲೂ ಇಲ್ಲ, ಮನಸ್ಸಿಂದ ಸ್ಪರ್ಶ ಮಾಡಿದ ಕೂಡಲೇ ಮಗ ಇದರಿಗೆ ಪ್ರತ್ಯಕ್ಷ. ಯಾರು, ದಕ್ಷ ಪ್ರಜಾಪತಿಗಳು. ಅವಾಗ ಕೇಳ್ತಾರೆ, ಈ ಯಾರು ದಕ್ಷ ಪ್ರಜಾಪತಿ ಅಂದರೆ, ಆ ಹಿಂದಿನ ದಕ್ಷ ಪ್ರಜಾಪತಿಗಳೇ ಇನ್ನೊಂದು ಜನ್ಮ ತಾಳಿ ಬಂದರು ಅಂದರು. ಇವರಿಂದ ಈ ಜನ್ಮದಲ್ಲಿ ದಕ್ಷ ಪ್ರಜಾಪತಿಗಳಿಂದ ಇಡೀ ಜಗತ್ತೆಲ್ಲ ತುಂಬುವ ಸೃಷ್ಟಿಯಾಯಿತು ಅಂತ ತಿಳಿಸಿಕೊಡ್ತಾರೆ. ಆಚಾರ್ಯ, ಎಷ್ಟು ಗಂಟೆವರೆಗೆ, 11:20 ಸಾಕ ಬೇಕ ಅಲ್ಲ, ನಿಮ್ಮ ನೈವೇದ್ಯ ಎಷ್ಟು ಗಂಟೆ, ನಾನು ಅಡಿಗೆ ಆಗಬೇಕು, ಹೌದಾ, ಸರಿ ಸರಿ ಅಲ್ಲ, ಏನು ಮತ್ತು ಇದೇನು ತೊಂದರೆ ಆಗಬಾರ್ದು, ತೊಂದರೆ ಇಲ್ಲ ಅಲ್ಲ, ನನಗೇನಿಲ್ಲ, ನೀವು ಬೇಗ ಅಂದರೆ ನೆನೆಸ್ಬಿಡಿ. ಹೌದಾ?
ಅಡಿಗೆ
ನೈವೇದ್ಯಕ್ಕೆ ಸರಿ ಸರಿ ಆಯಿತು. ನಾನು 10 ನಿಮಿಷದಲ್ಲಿ ಹೌದಾ ಕೇಳ್ಕೊಂಡು ಬಂದೆ, ಒಬ್ಬರು ಕೇಳ್ಕೊಂಡು ಬಂದ್ರೆ ಹೌದಾ. ಸರಿ ಸರಿ ಸರಿ. ಇಷ್ಟಕ್ಕೆ 4ನೇ ಸ್ಕಂಧ ನಿಲ್ಲಿಸ್ತಾರೆ. ನಿಲ್ಲಿಸಿ 5ನೇ ಸ್ಕಂಧಕ್ಕೆ ಬರ್ತಾರೆ. 5ನೇ ಸ್ಕಂಧದಲ್ಲಿ ಹೇಳ್ತಾರೆ ಪ್ರೇವರತ ರಾಜರ ಚರಿತ್ರೆಯನ್ನು. ಹೇಗೆ ಪ್ರೇವರತ ರಾಜರು ಹೇಗಿರ್ತಾರಪ್ಪ ಅಂತ ಹೇಳ್ತಾರೆ, ನಾರದರ ಚರಣ ಉಪಸೇವೆಯ ವಿಶೇಷವಾಗಿ ಸೇವಾ ಮಾಡಿದ್ದರಿಂದ ವಿರಕ್ತರಾಗಿ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ. ಚಿಂತನೆ ಮಾಡ್ತಿರ್ತಾರೆ, ಹನ್ನೆರಡಕ್ಕೆ ಮುಗಿಸ್ಬಿಡ. ಸರಿ 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 ಸರಿ. ನಾರದರ ಉಪದೇಶದಿಂದ ಅವರಿಗೆ ಪರಮ ವಿರಕ್ತರಾಗಿ ಭಗವಂತನ ಚಿಂತನೆ ಮಾಡ್ತಾ ಬರ್ತಾರೆ. ಆ ಚಿಂತನೆ ಮಾಡಿದ ಕ್ರಮ ತುಂಬ ಚೆನ್ನಾಗಿ ಹೇಳ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ನಭ್ಯನಂದತೆ. ಅಪ್ಪ ಬಂದು ಕರೆದರು ದೇವರತ ರಾಜರನ್ನು, ಬಾರಯ್ಯ ಮದುವೆ ಆಗು, ರಾಜ್ಯ ಆಳು, ಈ ಅಖಂಡ ಭೂಮಂಡಲವನ್ನು ಆಳಲಿಕ್ಕೆ ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ಒಳ್ಳೆ ಯೋಗ್ಯ ಅಂದಾಗ ಅವ್ರು ಹೇಳ್ತಾರೆ, ಪರಾಭವಂ ಸರ್ವತ್ರ ಅನವೀಕ್ಷಮಾಣ, ಈ ಸಂಸಾರದಲ್ಲಿ ಹೆಜ್ಜೆ ಇಟ್ಟರೆ ಮುಗಿತು, ಎಲ್ಲ ಕಡೆ ಅವಮಾನ ಆಗುತ್ತೆ, ತೊಂದರೆಗಳು ಬರುತ್ತೆ, ಅದರಿಂದ ನಾನು ಮದುವೆ ಆಗಲ್ಲ, ರಾಜ್ಯ ಆಳಲ್ಲ, ಮತ್ತೇನು ಮಾಡ್ತೀಯ? ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣ, ಬ್ರಹ್ಮಸತ್ರದಲ್ಲಿ ಯಜ್ಞದಲ್ಲಿ ಕೊಡ್ತಾರಂತೆ. ಯಾವ ಯಜ್ಞ ಅಂದರೆ ಸದಾ ಭಗವಂತನನ್ನು ಚಿಂತನೆ ಮಾಡುವ ಯಜ್ಞ. ಯಾವ ಯಜ್ಞ ಅಂತ ಹೇಳ್ತಾರೆ, ಸಕಲೇಂದ್ರಿಯಗಳ ವ್ಯಾಪಾರವನ್ನು, ಕಾರಕ ಕ್ರಿಯಾಕಲಾಪ ಅಂದು, ಕಾರಕಗಳು ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಂದ ನಡೆದ ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಅರಣ್ಯಕಾಚಾರ್ಯರು ಇದಕ್ಕೆ ಸಾರೋದ್ಧಾರದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಏನು ಹೇಳುತ್ತಾರೆ ಅಂದರೆ, ನಮ್ಮ ಇಂದ್ರಿಯ ಸಾಧನ ಅಂದರೆ ಏನು ಹೇಳಿ, ಸಾಧನೆ ಅಂದರೆ ಏನು? ಅದಕ್ಕೊಂದು ಚಿತ್ರಣೆ ಕೊಡ್ತಾರೆ. ಏನು ಚಿತ್ರಣೆ ಅಂದರೆ ಹೇಳ್ತಾರೆ, ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇಂದ್ರಿಯಗಳಿಂದ ನಡೆದ ಪ್ರತಿಯೊಂದು ವ್ಯಾಪಾರವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಆಚಾರ ಅಂತಾರೆ, ಒಂದು ಸಲ ಅರ್ಪಣೆ ಮಾಡಿದರೆ ಸಮರ್ಪಣ ಅಂತ ಹೆಸರು. ಆ ಇಂದ್ರಿಯಗಳ ವ್ಯಾಪಾರವನ್ನು ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ಅರ್ಪಣೆ ಮಾಡಿದರೆ ಅದನ್ನು ಉಪಾಸನಾ ಅಂತ ಕರೆಯುತ್ತಾರೆ. ಆವಾಗ ಇದರ ಕುರಿತು ಷೋಡಶಿಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನಮ್ಮ ಒಂದು ಮನಸ್ಸಿನಿಂದ ಆಲೋಚನೆ ಬಂತು, ಆಲೋಚನೆ ಬಂದರೆ ದೇವರಿಗೆ ಅರ್ಪಣೆ ಮಾಡಬೇಕು, ಹೌದಾ? ಮಾಡಬೇಕು. ಮಾಡಬೇಕು ಅಂದರೆ ಆಲೋಚನೆ ಗಾಳಿ ಹಾರೋಯಿತು, ಏನು ಅರ್ಪಣೆ ಮಾಡಲಿಕ್ಕೆ ಇದರಲ್ಲಿ? ಅದಕ್ಕಂದರೂ ಪ್ರತಿಯೊಂದು ಇಂದ್ರಿಯದ ವ್ಯಾಪಾರದಿಂದ ಭಗವಂತನ ರೂಪಗಳು ಹುಟ್ಟಿ ಬರ್ತಾ ಇವೆ. ಒಂದೊಂದು ಕಣ್ಣು ರೆಪ್ಪೆ ಹಾಕಿದರೆ ಭಗವದ್ ರೂಪ ಹುಟ್ಟಿರುತ್ತೆ. ಹಾಗೆ ಹಾಗೆ ಸಕಲೇಂದ್ರಿಯಗಳ ವ್ಯಾಪಾರದಿಂದ, ವ್ಯಾಪಾರ ಅಂದರೆ ಕೆಲಸ, ಆ ಕೆಲಸದಿಂದ ಹುಟ್ಟಿದ ಭಗವದ್ ರೂಪಗಳನ್ನು ಬಿಂಬನಲ್ಲಿ ಸದಾ ಐಕ್ಯ ಚಿಂತನೆ ಮಾಡೋದೇ ದೊಡ್ಡ ಸಾಧನೆ. ಆ ಸಾಧನೆಯನ್ನು ಸದಾ ಮಾಡುತ್ತಾ ಮದುವೆ ಆಗಲಿಲ್ಲ ಅವರು. ಆವಾಗ ಬ್ರಹ್ಮದೇವರೇ ಇಳಿದು ಬರ್ತಾ ಇದ್ದಾರೆ. ಇದಕ್ಕೆ ಆಜ್ಞಾಪತ್ರದಲ್ಲಿ ವಿಷ್ಣುತೀರ್ಥರು ಒಂದು ಮಾತು ಹೇಳ್ತಾರೆ. ಆಜ್ಞಾಪತ್ರ ಒಂದು, ಇನ್ನೊಂದು ವಿಶೇಷವಾಗಿ ಅವರು ಎರಡು ಪತ್ರಗಳು ಬರೀತಾರೆ.
ಆಜ್ಞಾಪತ್ರ
ಹಿತೋಪದೇಶ ಪತ್ರ ಇನ್ನೊಂದು, ಎರಡು ಪತ್ರಗಳನ್ನು ಬರೀತಾರೆ. ಆಜ್ಞಾಪತ್ರ ಒಂದು, ಇನ್ನೊಂದು, ಎರಡು ಪತ್ರಗಳನ್ನು ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ ಅವರು, ಆ ಶಬ್ದ ಅವರದ್ದೇ ಹೇಳಬೇಕಾದ್ರೆ ದಾರು ದಾರು, ಯಾರು ಅಂಬೋದಕ್ಕೆ ದಾರು ಅಂತ ಬಳಸ್ತಾರೆ ಅವರು ಆ ಪದ. ಯಾರು ಯಾರು ಯಾವ ಕರ್ಮವನ್ನು ಮಾಡಬೇಕು ಅಂತ ದೇವರು ಸಂಕಲ್ಪ ಮಾಡಿರ್ತಾರೋ ಆ ಸಾಧನೆಯನ್ನು ಮಾಡದೆ ಬೇರೆ ಸಾಧನೆಗಳು ಸಾವಿರ ಮಾಡಿದರೂ ದೇವರಿಗೆ ಸಂತೋಷ ಆಗಲ್ಲ ಅಂತಾದ್ರು ನೋಡಿ. ಆ ಸಾಧನೆ ಆಗಿರ್ಬೋದು, ಇವರು ಮಾಡಿದರೆ ದೇವ್ರ ಪ್ರೀತಿ ಆಗಲ್ಲ. ಅದಕ್ಕಂದ್ರು ನಾವು ಇಂಥ ಸಾಧನೆ ಮಾಡಬೇಕು ಅಂತ ದೇವರಲ್ಲಿ ಹೇಳಿದ್ದಾರೆ ಹೇಳಿದ್ರು ಅಂದರು. ನಿನ್ನ ಯಾವ ವರ್ಣ ಯಾವ ಆಶ್ರಮದಲ್ಲಿ ಹುಟ್ಟಿಸಿದ್ದಾನೋ ಅದಕ್ಕೆ ತಕ್ಕಂಥ ಕರ್ಮ ಮಾಡಬೇಕು ಅಂತ ದೇವರು ಹೇಳದೆ ಹೇಳಿದಂತಾಯಿತು. ಬ್ರಾಹ್ಮಣನಾಗಿ ಹುಟ್ಟಿಸಿದ, ಗೃಹಸ್ಥಾಶ್ರಮದಲ್ಲಿಟ್ಟಿದ್ದಾನೆ. ಬ್ರಾಹ್ಮಣ ಗೃಹಸ್ಥಾಶ್ರಮದಲ್ಲಿ ಮಾಡಬೇಕಾದ ಕರ್ಮಗಳನ್ನು ಮಾಡ್ತಾ ಹೋಗೋದೇ ದೇವರಿಗೆ ಪ್ರೀತಿ. ಆಗಲದೆ ಸನ್ಯಾಸಿಗಳು ಮಾಡೋದೆಲ್ಲ ಗೃಹಸ್ಥಾಶ್ರಮದಲ್ಲಿ ನಾವು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ದೇವರಿಗೆ ಪ್ರೀತಿ ಅಲ್ಲ. ನಾವು ಗೃಹಸ್ಥಾಶ್ರಮದಲ್ಲಿರಬೇಕು ಅಂತಿದ್ದಾಗ ಬೇಡ ಅಂತ ಸನ್ಯಾಸಿಗಳಾದರೂ ದೇವರಿಗೆ ಪ್ರೀತಿ ಇಲ್ಲ. ಸನ್ಯಾಸಿ ಆಗಬೇಕು ಅಂತ ದೇವರ ಸಂಕಲ್ಪದಲ್ಲಿದ್ದು ಬೇಡ ಅಂತ ಗೃಹಸ್ಥನಾಗಿದ್ದರೂ ದೇವರು ಸಂತೋಷ ಪಡಲ್ಲ, ಅದನ್ನೇ ಹೇಳಿದರು. ಆವಾಗ ನಿನ್ನನ್ನು ಕ್ಷತ್ರಿಯರನ್ನಾಗಿ ಹುಟ್ಟಿಸಿ ರಾಜ್ಯ ಆಳು ಅಂತ ದೇವರು ಸಂಕಲ್ಪ ಮಾಡಿದಾಗ ನೀ ರಾಜ್ಯ ಆಳದೆ ಬ್ರಾಹ್ಮಣರಂತೆ ಮೂಗು ಮುಚ್ಚಿಕೊಂಡು ಕೂತಿದೆಯಲ್ಲ, ನೀ ಮಾಡಿದ್ದೇನು ಅಪರೂಪದ ಚಿಂತನೆ ಭಗವಂತನದು ಮಾಡ್ತಾ ಇದೀಯ, ಆದರೆ ಅದರಿಂದ ದೇವರಿಗೆ ಪ್ರೀತಿ ಆಗಿಲ್ಲ. ನೋಡಿದರು ಸರಿ ಸ್ವಾಮಿ ಅಂತ ತಲೆಬಾಗಿದ್ರು. ಮದುವೆ ಆದರು, ಮಕ್ಕಳನ್ನು ಪಡೆದರು. ಆ ಮಕ್ಕಳಲ್ಲಿ ಆಗ್ನಿಧ್ರ ಬಂದ. ಆಗ್ನಿಧ್ರನ ಮಗನೇ ನಾಭಿರಾಜ. ನಾಭಿರಾಜ ವಿಶೇಷವಾಗಿ ಮಕ್ಕಳಿಗಾಗಿ ಯಜ್ಞ ಮಾಡಿದಾಗ ಯಜ್ಞ ಕುಂಡದ ಪರಿಸ್ತರಣದಲ್ಲೇ ದೇವರು ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಆ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಭಗವಂತನೇ ನಾಭಿರಾಜನ ಮಗನಂತೆ ಬಂದ. ಆತನೇ ಋಷಭ ಅಂದರು. ಅಂಥ ಋಷಭ ನಾಮಕ ಭಗವಂತ, ಇಂದ್ರದೇವರು ಮಳೆ ಸುರಿಸಿಲ್ಲ ಯಾರು ಬಂದಾನೆ ಅಂಥೇಳಿ. ಅಂದರೆ ಮುಹ್ಯಂತಿಯಂ ಸೂರಯ, ಇಂದ್ರದೇವರಿಗೂ ಅಜ್ಞಾನ, ದೇವರೇ ಕೊಡುತ್ತಾನೆ ಜ್ಞಾನವೂ ಅವನೇ. ಒಟ್ಟಾರೆ ದಾಸರ ಮಾತು, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ನಿನ್ನಧೀನ ಅಂತ ಆ ರೀತಿಯಾಗಿರತಕ್ಕಂಥ ವಿಶೇಷವಾದ ಇಂದ್ರದೇವರು ಬಂದು ಶರಣಾಗತರಾಗಿ ದೇವರಿಗೆ ಮಳೆ ಸುರಿಸದೆ ಇಂದ್ರದೇವರು ನಿಲ್ಲಿಸಿದರು. ಕೃಷ್ಣನಾಗಿದ್ದಾಗ ಮಳೆ ಸುರಿಸಿದರು, ನಿಲ್ಲಿಸಿದ ಬೆಟ್ಟ ಹಿಡಿದು. ಇಲ್ಲಿ ಮಳೆ ಸುರಿಸಿಲ್ಲ, ದೇವರೇ ಮಳೆ ಸುರಿಸಿದರು ಮೇಘ ಸೃಷ್ಟಿ ಮಾಡಿ. ಆಶ್ಚರ್ಯ ಆಯಿತು, ಇನ್ನೊಂದು ಮೇಘ ಸೃಷ್ಟಿ ಮಾಡಿದ್ರಲ್ಲ, ಯಾರಿತ್ತ ಅಂತ ನೋಡುತ್ತಾರೆ ದೇವರು ಅಂತ ಅರ್ಥ ಆಯಿತು. ಅಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ತಪ್ಪಾಯಿತು, ಇನ್ನೇನು ನನ್ನ ಮಗಳಿದ್ದಾಳೆ ಜಯಂತಿ ಅಂತ, ಮದುವೆ ಮಾಡಿಕೊಡ್ತೇನೆ ಅಂತ. ಇಂದ್ರದೇವರ ಮಗ ಜಯಂತ, ಹಾಗೆ ಮಗಳು ಜಯಂತಿ. ಜಯಂತಿಯನ್ನು ಕೊಟ್ಟು ಮದುವೆ ಮಾಡಿದರೆ ಆ ಜಯಂತಿಯಲ್ಲಿ 100 ಜನ ಮಕ್ಕಳನ್ನು ಪಡೆದರು ಭಗವಂತ. ಆ 100 ಜನ ಮಕ್ಕಳಲ್ಲಿ 9 ಜನ ಜಯಂತೇಯರು ಅಂತ ಅವರ ಉಪಾಖ್ಯಾನ 11ನೆಯ ಸ್ಕಂದದಲ್ಲಿ ಬರುತ್ತೆ. ಹಾಗೆ ವಿಶೇಷವಾದ ಅವರಲ್ಲಿ ಜ್ಯೇಷ್ಠ ಶ್ರೇಷ್ಠ ಭರತ ಮಹಾರಾಜ. ಭರತ ಮಹಾರಾಜ ಯಜ್ಞಗಳನ್ನು ಮಾಡಿದ. ವಿಶೇಷವಾಗಿರತಕ್ಕಂಥ ಋಷಭನಾಮಕ ಭಗವಂತ ಅವಧೂತ ಚರ್ಯೆಯನ್ನು ತೋರಿ ತಾನು ಅವತಾರ ಸಮಾಪ್ತಿ ಮಾಡಿದರೆ ಭರತ ಮಹಾರಾಜ ವಿರಕ್ತನಾಗಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಎಲ್ಲಿಗೆ ಹೊರಟ ಅಂದರೆ ಪುಲಹರ ಆಶ್ರಮಕ್ಕೆ ಹೊರಟ. ಅಲ್ಲಿ ಚಕ್ರ ನದಿ ಹರಿತಾ ಇದೆ. ಎಲ್ಲಿ ಅಂದರೆ ನೇಪಾಳ, ಗಂಡಕಿ ನದಿ. ಚಕ್ರ ನದಿ ಅಂದರೆ ಗಂಡಕಿ ನದಿ. ಎಲ್ಲಿ ಮುಕ್ತಿನಾಥ ಭಗವಂತನ ಸನ್ನಿಧಾನದಲ್ಲೇ ವಿಶೇಷವಾಗಿ ಆ ಪುಲಹರ ಆಶ್ರಮದಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಭಗವಂತನ ಚಿಂತನೆ ಮಾಡುತ್ತಾ ಆನಂದ ಬಾಷ್ಪ ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ ಜಗತ್ತು ಕಾಣದೆ ಆನಂದ ಪಡುವ ಅವರಿಗೆ ಇನ್ನೂ ಪ್ರಾರಬ್ಧ ಕರ್ಮ ಕೂತಿತ್ತು. ಅದಕ್ಕೆ ಒಂದು ದಿವಸ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುವಾಗ ಒಂದು ಜಿಂಕೆ, ಗರ್ಭಿಣಿಯಾದ ಜಿಂಕೆ ನೀರು ಕುಡಿಯಲಿಕ್ಕೆ ಬಂದು ಸಿಂಹದ ಗರ್ಜನೆ ಕೇಳಿ ತಾನು ನೀರಿಗೆ ಹಾರತಾ ಪ್ರಾಣ ಬಿಡತಾ ಹಡಿದು ಹೋಯಿತು. ಚಿಕ್ಕ ಮಗು ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದರೆ ಅದನ್ನು ತೆಗೆದು ಮೇಲಕ್ಕಿಟ್ಟು ಶುರು ಆಯಿತು ಅಂಟು. ಅದಕ್ಕೆ ಸಂಗಾತ ಸಂಜಾಯತೆ ಸರ್ವಂ ಎಲ್ಲ ಬಂದ್ಬಿಡುತ್ತೆ, ಅಂಟಿನಿಂದ ಎಲ್ಲ ಬರುತ್ತೆ. ಅದರಿಂದ ಶುರು ಮಾಡಿದ, ಅಯ್ಯೋ ನಾನಿಲ್ಲದಿದ್ದರೆ ಏನಾಗುತ್ತೋ ಇದು ಅಂತ ಬಂತು. ನಮಗೂ ಅಷ್ಟೇ ಅಲ್ಲ, ನಾನಿಲ್ಲದಿದ್ದರೆ ನಮ್ಮವರೆಲ್ಲ ಏನಾಗ್ಬಿಡ್ತಾರೋ ಅಂತ ಅದರಿಂದ ಓಡ್ತಾ ಓಡ್ತಾ ಮನೆಗೆ ಹೋಗ್ತಾ ಇರ್ತೀವಿ. ಏ ನಾವಿಲ್ಲಂಗೆ ಹೇಗ್ರಿ ಪಾಪ ಒದ್ದಾಡ್ತಾರೆ, ಹೋಗಿ ನೋಡೋಣ ಎಲ್ಲಿಗೆ ಮೇಲಕ್ಕೆ. ನಾಳೆ ಮೇಲಕ್ಕೆ ಹೋಗಿ ನೋಡಿದ್ರೆ ಎಷ್ಟಪ್ಪ, ಒಂದು ವಾರ ಗಟ್ಟಿಯಾಗಿ ಅಳ್ತಾಳೆ, ಹತ್ತೋಗ್ತಾರೆ ಎಲ್ಲರೂ, ಆಯಲ್ಲ ಚೆನ್ನಾಗಿರ್ತಾರೆ. ನಾವಿಲ್ಲೇನು ನಮ್ಮವರೆಲ್ಲ ಹೋದ ಕಾಲಕ್ಕೆ ನಾವಿದ್ದೀವಲ್ಲ, ಹಾಗೆ ನಾವು ಹೋದರೂ ನಮ್ಮವರು ಚೆನ್ನಾಗೇ ಇರ್ತಾರೆ. ಆದರೆ ನಾವು ಹೋದರೆ ಏನಾಗಿಬಿಡ್ತಾರೋ ಎಂಬ ಭ್ರಾಂತಿ ಕೂತಿರತ್ತಲ್ಲ, ದುಃಖ ಪಡ್ತಾ ಇರ್ತೇವೆ. ಅದು ಶುರುವಾಯಿತು ಅವರಿಗೆ. ಅದಕ್ಕೆ ಆ ಜಿಂಕೆಯನ್ನೇ ಹೊತ್ತುಕೊಂಡು ಹೋದರು ಮರಿಯನ್ನು, ಅದರ ಜೊತೆಗೆ ಊಟ, ಅದರ ಜೊತೆಗೆ ಮರಗಾಟ ತಿರುಗಾಟ ಎಲ್ಲ, ಅದರ ಜೊತೆಗೆ ದೇವರು ತಲೆಯಿಂದ ಸರದರು, ಜಿಂಕೆ ಬಂತು. ಕೊನೆಗೆ ಜಿಂಕೆಯನ್ನೇ ನೆನೀತಾ ಪ್ರಾಣ ಬಿಟ್ಟರು. ಜಿಂಕೆಯನ್ನೇ ನೆನೀತಾ ಪ್ರಾಣ ಬಿಟ್ಟದ್ದಕ್ಕೆ ಜಿಂಕೆಯಾಗಿ ಹುಟ್ಟಿದರು. ಕೆಲವರು ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ನಾಯಿಗಳು ಇವೆ ಅಂತ. ಇರೋದು ಒಂದೇ ಬಹುವಚನ, ಯಾಕೆ ಯಾಕೆ ಅದರ ಸಂಪರ್ಕದಿಂದ ಇವರು ಅದು ಅದೇ ಥರ ಆಗಿರ್ತಾರೆ. ವಿಶೇಷವಾಗಿ ಅವರ ಮಕ್ಕಳಿಗಾದರೂ ಹಲ್ಲು ತೆಗ್ತಾರೋ ಇಲ್ಲ ಇವರು, ಅದಕ್ಕೆ ಹಲ್ಲು ತೆಗ್ತಾರೆ, ಅದಕ್ಕೆ ಸ್ನಾನ ಮಾಡಿಸ್ತಾರೆ, ಅದಕ್ಕೊಂದು ಚಿಕ್ಕ ಮನೆ, ಅದಕ್ಕೊಂದು ಬೆಡ್ಡು, ಅದಕ್ಕೆ ಮಲ್ಕೊಳ್ಳಿಕ್ಕೆ ಯೋಚು ಸರ್ವ ಸೌಖ್ಯ ಅದಕ್ಕೆ. ಇವರು ಬೇಕಾದ ಹೊರಗೆ ಮಲಗಿರ್ತಾರೆ, ಅದನ್ನು ಒಳಗೆ ಮಲಗಿಸಿರ್ತಾರೆ. ಇನ್ನು ಕೊನೆಗೆ ಇವರು ವಾಕಿಂಗ್ ಹೋಗಬೇಕಾದರೆ ಒಂದು ಕೋಲು ಕೈಯಲ್ಲಿ ಇರಬೇಕು, ಒಂದು ನಾಯಿ ಇರಬೇಕು. ಯಾರೋ ಕೇಳ್ತಾನವ, ಯಾಕೆ ವಾಕಿಂಗ್ ಬಂದಿಲ್ಲ, ನಮ್ಮ ನಾಯಿಗೆ ಸರಿಯಾಗಿಲ್ಲ ಮೈ ಹುಷಾರು. ನಿಂಗೇನಾಯ್ತಯ್ಯ ಅಂದರೆ, ನಾಯಿ ಇಲ್ಲದಿದ್ದರೆ ಹೇಗೆ ಬರಬೇಕು ಹೊರಕ್ಕೆ ಅಂತ. ಆ ನಾಯಿ ನೋಡಿ 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 ಕೊನೆಗೆ ನಾಯಿಯನ್ನೇ ಚಿಂತನೆ ಮಾಡಿ ನಾಯಿಯಾಗಿ ಹುಟ್ಟಬೇಕಾಗುತ್ತೆ ಹೊರಕ್ಕೆ ಹೇಳ್ತಾ ಇದ್ದಾರೆ. ಹೌದು, ಸತ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ, ನಾಯಿಗೆ ಕರುಣೆ ತೋರಿ, ತಲೆಯಲ್ಲಿ ದೇವರಿರಲಿ, ನಾಯಿ ಇರೋದು ಬೇಡ ತಲೆಯಲ್ಲಿ. ಜಿಂಕೆಯನ್ನೇ ನೆನೆದು ಜಿಂಕೆಯಾಗಿ ಹುಟ್ಟಿದಾಗ ಸ್ವಾಮಿ ಕರುಣೆ ಬೇರೆ. ಮನುಷ್ಯನಾಗಿದ್ದಾಗ ಜಿಂಕೆ ನೆನಪು ಕೊಟ್ಟ, ಜಿಂಕೆಯಾಗಿದ್ದಾಗ ತನ್ನ ನೆನಪು ಕೊಟ್ಟ, ಹಿಂದಿನ ಜನ್ಮದ ನೆನಪು ಕೊಟ್ಟ. ಎಲೆ ನಿನ್ನ ಈ ಅಂಟಿನಿಂದಲೇ ಹೀಗೆ ಹಾಳಾದೆ ನಾನು, ಅಂಟಿನಿಂದಲೇ ಹಾಳಾದೆ, ಇನ್ನ ಮೇಲೆ ಅಂಟು ಬೇಡ ಅಂತ ಹೇಳಿ ಮಿಕ್ಕ ಜಿಂಕೆಗಳ ಜೊತೆಗೆ ಸೇರದೆ ಒಂದೇ ಇದ್ದುಕೊಂಡು ಆಹಾರ ತಗೊಳ್ಳದೆ ಪ್ರಾಣತ್ಯಾಗ ಮಾಡಿದ್ದಕ್ಕೆ ಬ್ರಾಹ್ಮಣನಾಗಿ ಹುಟ್ಟಿದ, ದೇವರನ್ನೇ ಚಿಂತನೆ ಮಾಡಿದ್ದಕ್ಕೆ. ಭಗವಂತ ಆ ಜನ್ಮದಲ್ಲೂ ಹಿಂದಿನ ಜನ್ಮದ ನೆನಪು ಕೊಟ್ಟ, ಕೊಟ್ಟದ್ದಕ್ಕೆ ಅಲ್ಲೂ ಯಾರ ಅಂಟೂ ಇಲ್ಲದೆ ಇರುವಾಗ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಆಸ್ತಿಯನ್ನು ತಗೊಂಡ್ಬಿಟ್ರು, ಒಳ್ಳೆಯದಾಯಿತು ಅಂದುಕೊಂಡ್ರು. ಯಾಕೆ ಇದ್ರೆ ತಾನೇ ಎಲ್ಲಿ ಬಚ್ಚಿಡಬೇಕು ಅಂತ ತೊಂದರೆ. ಅದಕ್ಕೆ ಸಾಮಾನ್ಯವಾಗಿ ಏನು ನಮ್ಮ ಆಚಾರ ಹೇಳ್ತಿರ್ತಾರೆ, ವಸಂತಾಚಾರ, ಏನು ಗಳಿಸಬೇಕು, ಹೆಚ್ಚೆಚ್ಚು ಗಳಿಸಬೇಕು, ಅದನ್ನು ಬೆಳೆಸಬೇಕು, ಉಳಿಸ್ಬೇಕು, ಬಳಸಬಾರ್ದು. ಅವರ ಸ್ಲೋಗನ್ ಅದು, ಇವಾಗ ನೆನಪು ಮಾಡ್ಕೊತಾ ಇರ್ತೀವಿ ಮಾದನವರು ಆದ್ಮೇಲೆ ನಿಮ್ಮ ಮಾತು. ಆ ರೀತಿಯಲ್ಲಿ ದುಡ್ಡಿನ ಅಂಟಿದ್ರೆ ಹಾಳಾಗ್ತೀವಿ, ಅದಕ್ಕೆ ದುಡ್ಡೇ ಬೇಡ ಅಂದರು. ನಂತರ ಪಾಳ್ಯಗಾರರ ಭಟರು ಬಂದು ಬಲಿ ಕೊಡಲಿಕ್ಕೆ, ನರಬಲಿ ಕೊಡಲಿಕ್ಕೆ ಕಾಳಿಕಾ ದೇವಿಗೆ ಬರ್ತೀಯ ಅಂದರೆ ಹೋದರು. ಏನು ಕೊಟ್ಟರು, ತಗೊಂಡ್ರು, ಕೊಟ್ಟರು, ತಲೆ ಇಡುವಂತೆ ಇಟ್ಟರು, ಗೊತ್ತಿಲ್ಲದೇ ಇಲ್ಲ ಬಲಿ ಕೊಡ್ತಾರೆ ಅಂತ ಗೊತ್ತಿದ್ದು ಇಟ್ಟರು. ಯಾಕೆ ಕೊಲ್ಲುವುದು ಇವನಲ್ಲ, ಇವರೆಲ್ಲ ಗೊಂಬೆಗಳು, ನನಗೆ ಸಾವಾದರೂ ಬದುಕಾದರೂ ದೇವರಿಂದ ಬರಬೇಕೆಂಬ ನಿಶ್ಚಯ ಜ್ಞಾನ. ಅದಕ್ಕೆ ನೋಡಿ ಕಾಳಿಕಾದೇವಿಗೆ ಸಿಟ್ಟು ಬಂತು. ಅಲ್ಲಿರತಕ್ಕಂಥ ದೇವಿಗೆ ಅವರ ಕೈಯಲ್ಲಿರುವ ಖಡ್ಗ ತಗೊಂಡು ತಾನೇ ಅವರದೆಲ್ಲ ತಲೆ ಕತ್ತರಿಸಿ ಆ ಶಿರಸ್ಸನ್ನು ಚೆಂಡಿನಂತೆ ಹಾರಿಸ್ತಾ ಹೊರಟು ಹೋಗ್ತಾಳೆ. ಬಿಡಿಸಿದ್ದು ಬಿಡಿಸಿದ್ರು ಏನು ಸಂತೋಷ ಇಲ್ಲ, ತಲೆ ಇಟ್ಟರೂ ದುಃಖ ಇಲ್ಲ, ಭಗವಂತನ ನೆನೀತಾ ಹೋಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ರಹುಗಣ ಮಹಾರಾಜ, ರಹುಗಣ ಮಹಾರಾಜ ತನ್ನ ಗುರುಗಳು ಯಾರು ಅಂತ ಕೇಳಲಿಕ್ಕೆ ಕಪಿಲ ಮಹರ್ಷಿಗಳ ಹತ್ರ ಹೋಗ್ತಾ ಇರ್ತಾರೆ. ಕಪಿಲಾಶ್ರಮಕ್ಕೆ ಹೋಗ್ತಾ ಇದ್ದರೆ ಮಧ್ಯದಲ್ಲಿ ಒಬ್ಬ ಪಾಲಕಿ ಹೊರೆಯುವವನಿಗೆ ಮೈ ಹುಷಾರಾಗಿ ಇರಲ್ಲ. ಅದಕ್ಕೆ ಪಾಲಕಿ ಹೊರೆಯವರು ಬರ್ತಾರೆ, ಧಷ್ಟಪುಷ್ಟವಾಗಿದೆಯಾ ಬರ್ತೀಯಾ ಅಂತ ಕೇಳ್ತಾರೆ. ಬರ್ತೇನೆ ಅಂತಾರೆ. ಪಾಲಕಿ ಹೊರೆಯುತ್ತಾರೆ. ಹೋಗುವಾಗ ಈ ಚಿಕ್ಕ ಚಿಕ್ಕ ಇರುವೆಗಳೆಲ್ಲ ಪ್ರಾಣಿಗಳು ಓಡತಾ ಇದ್ದರೆ ಕಾಲು ಹಾರಿಸಿ ಇಡ್ತಾರೆ. ಅವರು ಕಾಲು ಹಾರಿಸಿದರೆ ಭುಜ ಹಾರಿತು, ಭುಜ ಹಾರಿದ್ದಕ್ಕೆ ಪಾಲಕಿ ಹಾರಿತು, ರಾಜ ಒಳಗೆ ಹಾರಿದ, ಹಾರಿ ಇವರ ಮೇಲೆ ಹಾರಿದ. ಸರಿಯಾಗಿ ಹೊರಿಲಿಕ್ಕೆ ಬರಲ್ವೋ, ದಷ್ಟಪುಷ್ಟವಾಗಿದೆಯಾ, ಆವಾಗ ನೋಡುತ್ತಾರೆ. ಜನ್ಮವಿಡಿದು ಅಷ್ಟರ ಪರ್ಯಂತ ಜ್ಞಾನವನ್ನು ಯಾರಿಗೂ ಕೊಡದೇ ಇರುವ ವ್ಯಕ್ತಿ ಒಳಗೆ ತನ್ನ ಮೇಲೆ ಕೂತವ ಶಿಷ್ಯ ಅಂತ ಗೊತ್ತಾಗಿ ಉಪದೇಶ ಕೊಡಲಿ ಶುರು ಮಾಡ್ತಾರೆ. ಏನೋ ಹೇಳಿದೆಯಲ್ಲ ದಷ್ಟಪುಷ್ಟವಾಗಿದ್ದೀಯಾ ಅಂತ, ನಿನಗೆ ಕಾಣಿಸಿದ್ದು ಶರೀರವೋ ಜೀವನೋ? ಶರೀರ ಕಾಣಿಸ್ತಯ್ಯ, ಜೀವ ದಷ್ಟಪುಷ್ಟ ಒಂದೇ ಥರ ಇರ್ತಾನೆ. ಬಡಕುಲಾಗಲ್ಲ ದಷ್ಟಪುಷ್ಟವೂ ಆಗಲ್ಲ. ಜ್ಞಾನವಿಲ್ಲದೆ ಮಾತಾಡ್ತಾ ಇದ್ದೀಯ. ಇನ್ನು ನಿನ್ನ ಪಾಲಕಿಯನ್ನು ಹೊತ್ತದ್ದು ನಾನಲ್ಲ, ನನ್ನ ಭುಜ. ನನ್ನ ಭುಜವನ್ನು ಹೊತ್ತಿದ್ದು ನನ್ನ ಕಟಿಯನ್ನು ಪಾದ, ಪಾದವನ್ನು ಭೂಮಿ, ಭೂಮಿಯನ್ನು ಶೇಷ. ಅವರು ಹೊರಿತಾ ಇದ್ದಾರೆ. ಒಟ್ಟಾರೆ ನನ್ನ ಶರೀರವನ್ನು ನಾನೇ ಹೊರಿಯುತ್ತಾ ಇಲ್ಲ, ದೇವರು ಹೊತ್ತಿದ್ದಾನೋ? ಇದು ಗೊತ್ತಿಲ್ಲದೆ ನೀನು ಮಾತಾಡ್ತಾ ಇದೆಯಾ ಅಂದಾಗ ಬಂದು ಹೊಪ್ಪನೆ ಕಾಲಿಗೆ ಬಿದ್ದ. ಹೇಳ್ತಾನೆ, ನನಗೆ ಇಂದ್ರದೇವರ ವಜ್ರಾಯುಧಕ್ಕೂ ಹೆದರಲ್ಲ, ರುದ್ರದೇವರ ಶೂಲಕ್ಕೂ ಹೆದರಲ್ಲ. ಉದ್ವಿಜೇ ಬ್ರಹ್ಮ ಕುಲಾವಮಾನ, ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡಿದರೆ ಸುಟ್ಟು ಬಿಡುತ್ತಾರಾದ್ದರಿಂದ ಹೆದರ್ತಾ ಇದ್ದೇನೆ, ನಮಸ್ಕಾರ ಮಾಡುತ್ತೇನೆ, ತಪ್ಪಾಯಿತು ಅಂದಾಗ ಆತನಿಗೆ ಅನುಗ್ರಹ ಮಾಡಿ ತತ್ವಜ್ಞಾನದ ಉಪದೇಶವನ್ನು ಕೊಟ್ಟರು ಭರತ ಮಹಾರಾಜ. ವಿಶೇಷವಾಗಿ ಅವರ ವಂಶ ಸುಮತಿರಾಜರ ಪರ್ಯಂತ ಬಂದರು. ಹಾಗೆ ಪಂಚಮಸ್ಕಂದದಲ್ಲಿ ವಿಸ್ತಾರವಾಗಿ ಏನು ಹೇಳುತ್ತಾರೆ ಅವರ ದೃಷ್ಟಿಯಲ್ಲಿ, ಪಂಚಮಸ್ಕಂದದ ಒಂದು ಹೇಳ್ತಾರೆ, ಚೇತನಗಳಲ್ಲಿ ಭಗವಂತನ ನೋಡು ಅಭ್ಯಾಸ ಮಾಡಿಸಿದರು. ಇವಾಗ ರಾಜರ ವಂಶ ಅಂದರೆ ಒಬ್ಬೊಬ್ಬ ರಾಜನ ಸುತ್ತು ಭಗವಂತನೇ ಇದ್ದಾನೆ, ಹೌದೋ ಅಲ್ಲವೋ? ಒಬ್ಬೊಬ್ಬ ರಾಜನ ಸುತ್ತು ಭಗವಂತನೇ ಇದ್ದಾನೆ. ಆ ಭಗವಂತನಿಂದ ಇನ್ನೊಂದು ರಾಜ ಬಂದಾಗ ಇನ್ನೊಂದು ಭಗವಂತನ ರೂಪ. ರಾಜರ ವಂಶ ನೋಡಿದಾಗ ಆ ಆಕಾರದ ಭಗವದ್ ರೂಪದ ವಂಶವೇ ಕಾಣಿಸುತ್ತೆ. ಹಾಗಾದರೆ ಚೇತನಗಳಲ್ಲಿ ಚೇತನವನ್ನು ಮಾತ್ರ ಅಲ್ಲದೆ ಆ ರೂಪದ ಭಗವಂತನನ್ನು ನೋಡುವ ಅಭ್ಯಾಸ ಮಾಡಿಸಿದ ಭಾಗವತ ಈಗ ಜಡಗಳಲ್ಲಿ ನೋಡುವ ಅಭ್ಯಾಸ ಮಾಡಿಸ್ತಾರೆ. ಅರಣ್ಯಕಾಚಾರ್ಯರು ಸುಷುಪ್ತಿ ಪ್ರಕರಣದಲ್ಲಿ ಷೋಡಶಿಯಲ್ಲಿ ಹೇಳುತ್ತಾರೆ, ಚೆನ್ನಾಗಿ ಹೇಳ್ತಾರೆ. ಇಡೀ ಭೂಮಿಯ ಆಕಾರದಲ್ಲಿ ಭಗವಂತ, ಸಪ್ತ ದ್ವೀಪಗಳ ಆಕಾರದಲ್ಲಿ ಭಗವಂತ, ಸಪ್ತ ಸಮುದ್ರಗಳ ಆಕಾರದಲ್ಲಿ ಭಗವಂತ, ಆ ನೀರಿನಲ್ಲಿ ಭಗವಂತ, ನೀರಿನಲ್ಲಿ ಓಡಾಡುವ ಪ್ರಾಣಿಗಳಲ್ಲಿ ಭಗವಂತ, ಗುಂಪು ಗುಂಪಾಗಿ ಹಾರುವ ಹಕ್ಕಿಗಳ ರೂಪದಲ್ಲಿ ಅವನೇ, ಆ ಆನೆ ಕುದುರೆ ಒಂಟೆ ಮೊದಲಾದ ಆ ರೂಪದಲ್ಲಿ ಅವನೇ, ನಾನಾ ಪಟ್ಟಣಗಳಲ್ಲೂ ಪಟ್ಟಣದ ಆಕಾರದಲ್ಲಿ ಅವನೇ, ಗ್ರಾಮಗಳ ಆಕಾರದಲ್ಲಿ ಅವನೇ, ಮನೆಗಳ ಆಕಾರದಲ್ಲಿ ಅವನೇ, ಮನುಷ್ಯರ ಆಕಾರದಲ್ಲಿ ಅವನೇ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಸಪ್ತ ದ್ವೀಪಗಳಲ್ಲಿ ಆಯಾ ದ್ವೀಪದಲ್ಲಿರತಕ್ಕಂಥ ಜನರು ಅವರವರು ಉಪಾಸನೆ ಮಾಡುವ ಭಗವದ್ ರೂಪಗಳು, 10 ಅವತಾರಗಳ ರೂಪಗಳನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಆ ರೂಪಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟು ನಂತರ ಮುಂದೆ ಹೇಳ್ತಾರೆ, ಮೇಲೆ ತಲೆಯತ್ತೆ ನೋಡಿದರೆ ಇಡೀ ವಿಶೇಷವಾದ ಗ್ರಹಗಳು ನಕ್ಷತ್ರ ಎಲ್ಲ ಧ್ರುವ ಮಂಡಲಕ್ಕೆ ತಾಕಿಕೊಂಡಿವೆ. ಶಿಂಶುಮಾರ ರೂಪಿ ಭಗವಂತ ಇಡೀ ಜಗತ್ತನ್ನು ಆಳುವುದನ್ನು ತೋರಿಸಿಕೊಟ್ಟು ನಂತರ ಹಾಗೇ ನೋಡ್ತಾ ಬಂದಾಗ ದಕ್ಷಿಣ ನೈಋತ್ಯ ಈ ಎರಡರ ಮಧ್ಯೆ ಒಂದು ಪಟ್ಟಣವಿದೆ, ಯಮಧರ್ಮರಾಜರ ಪಟ್ಟಣ. ಆ ಪಟ್ಟಣಕ್ಕೆ ನಾವು ಹೋಗಲೇಬೇಕಲ್ವ? ನಾವು ಕಂಪಲ್ಸರಿ ವಿಸಿಟ್ ಮಾಡಬೇಕಾದ ಪಟ್ಟಣ ಯಮಧರ್ಮರಾಜರ ಪಟ್ಟಣ, ಹೋಗಲೇಬೇಕು. ಯಾಕೆ? ನಾವು ಮಾಡಿದ ಪಾಪಗಳಿಗೆ ಅನುಭವಿಸಲೇಬೇಕಲ್ಲ, ಅಲ್ಲಿ ಹೋಗಬೇಕಾಗುತ್ತೆ. ಅದಕ್ಕಂದ್ರು ಆ ಯಮಧರ್ಮರಾಜರ ಪಟ್ಟಣದಲ್ಲಿ ನರಕಗಳು ಇವೆ. ಎಷ್ಟು ನರಕಗಳಿವೆ ಗೊತ್ತಾ? 84,00,000 ವೆರೈಟಿ ನರಕಗಳಿವೆ, ಕಂಪಾರ್ಟ್ಮೆಂಟ್ಸ್, ರೂಮ್ಗಳಿದ್ದಾನೆ. ಎಲ್ಲದರಲ್ಲೂ ದುಃಖ ಕೊಡ್ತಾರೆ. ನಾವಂದು ಅಯ್ಯೋ ದುಃಖ ಕೊಡೋದು ಒಂದೇ ಅಲ್ವಾ, 84,00,000 ಕಂಪಾರ್ಟ್ಮೆಂಟ್ ಯಾಕೆ ಅಂದರು? ಒಂದು ಕಡೆ ಕೊಟ್ಟ ದುಃಖ ಇನ್ನೊಂದು ಕಡೆ ಕೊಡಲ್ಲ, ವೆರೈಟಿ ಕೊಡ್ತೀವಿ ಅಂದರು. 84,00,000 ವೆರೈಟಿ ದುಃಖಗಳು ಕೊಡ್ತಾರಂತೆ. ಆ ರೀತಿಯಾಗಿ ನರಕದಲ್ಲಿ ಒಂದೊಂದು ಪಾಪಕ್ಕೆ ಒಂದೊಂದು ರೀತಿಯಾದ ನರಕ ಅಂತ ಹೇಳಿದ್ರು. ಅವನ್ನು ಕೇಳಿದ ಮೇಲೆ ಪ್ರಶ್ನೆ ಬರ್ತಾ, ಏನು ಪಾಪಗಳಂತೂ ಮಾಡಿದ್ದಾಯಿತು, ನರಕಕ್ಕೆ ಹೋಗಬೇಕು, ನರಕಕ್ಕೆ ಹೋಗದೇ ಇರಲಿಕ್ಕೇನಾದರೂ ಉಪಾಯವಿದೆಯಾ ಅಂತ ಪ್ರಶ್ನೆ ಬರ್ತಾ ಇದೆ. ಆ ಪ್ರಶ್ನೆ ಬಂದಾಗ ಅಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಹೇಗೆ? ದೊಡ್ಡ ಪಾಪಗಳಿಗೆ ದೊಡ್ಡ ಪ್ರಾಯಶ್ಚಿತ್ತ, ಚಿಕ್ಕ ಪಾಪಗಳಿಗೆ ಚಿಕ್ಕ ಪ್ರಾಯಶ್ಚಿತ್ತ ಅಂತ. ಆ ರೀತಿಯಾಗಿ ಪ್ರಾಯಶ್ಚಿತ್ತಗಳು ಮಾಡಿಕೊಂಡ್ರೆ ನರಕಕ್ಕೆ ಹೋಗಬೇಕಾಗಿಲ್ಲ. ಅವಾಗ ಹೇಳಿದರು, ಪಾಪ ಮಾಡಿದವು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡವು, ಮತ್ತೂ ಪಾಪ ಮಾಡ್ತೀವಲ್ಲ. ಕರೋತಿ ವಿವಶಃ ಭೂಯ, ಮತ್ತೂ ಯಾರೋ ಮೂಗುದಾರ ಹಾಕಿ ಸೆಳೆದಂತೆ ಮಾಡಿಬಿಡ್ತೀವಲ್ಲ ಪಾಪ, ಅದಕ್ಕೇನು ಪ್ರಾಯಶ್ಚಿತ್ತ ಅಂದರೆ ಪಾಪ ಪ್ರಾಯಶ್ಚಿತ್ತ ಪಾಪ ಪ್ರಾಯಶ್ಚಿತ್ತ ಹೀಗೆ ಹೋಗ್ತಾ ಇರುತ್ತೆ. ಮನ್ಯೇ ಕುಂಜರ ಶೌಚವತ್, ಆನೆ ಸ್ನಾನ ಮಾಡಿದಂತ ಆಯ್ತಲ್ಲಯ್ಯ. ಯಾಕೆ ಆನೆ ತಲೆ ಮೇಲೆ ಮಣ್ಣು ಹಾಕ್ಕೊಳ್ಳುತ್ತೆ, ನೀರು ಹಾಕ್ಕೊಳ್ಳುತ್ತೆ, ಮಣ್ಣು ಹಾಕೊಂಡು ಅಯ್ಯೋ ನಾನ್ ಸ್ಟಾಪ್ ಹಾಕ್ತಾ ಇರುತ್ತೆ, ಯಾಕೆ ಹಾಕುತ್ತೋ ಗೊತ್ತಿಲ್ಲ. ಆ ಥರ ಆಯಿತು ನಮ್ಮ ಪರಿಸ್ಥಿತಿ. ಹಾಗಾದರೆ ಏನು ಪ್ರಶ್ನೆ ಅಂದರೆ ಉತ್ತರ ಕೊಡ್ತಾರೆ, ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾತ್ರ ಕೇಳಿದ್ದಲ್ಲ, ಪಾಪಗಳನ್ನು ಮತ್ತು ಮತ್ತು ಮಾಡುವ ಈ ಮನಸ್ಸಿನ ಪ್ರವೃತ್ತಿಗೆ ಏನು ಮದ್ದು? ಅದಕ್ಕೆ ಹೇಳಿದರು, ಪಾಪಗಳಿಗೂ ಪಾಪಗಳನ್ನು ಮತ್ತು ಮತ್ತು ಮಾಡಲಿಕ್ಕೆ ಪ್ರವೃತ್ತಿ ಬರ್ತಾ ಇದೆ ಮನಸ್ಸಿಗೆ. ಆ ಪ್ರವೃತ್ತಿ ಬರಲಿಕ್ಕೆ ಕಾರಣ ಯಾವುದು? ಹಿಂದಿನ ಪಾಪಗಳು. ಎಲ್ಲ ಪಾಪಗಳು ನಾಶ ಆಗಬೇಕಾದರೆ ಒಂದೇ ಒಂದು ಮದ್ದು ಯಾವುದು ಅಂದರೆ, ನಾಮವು ವ್ಯಾಹರಣಂ ವಿಷ್ಣೋ ಯತಃ ತದ್ವಿಷಯ ಮತಿ. ಭಗವಂತರ ನಾಮಸ್ಮರಣೆ ಜೊತೆಗೆ ಅವನ ನೆನಪು ಬಂದಿರಬೇಕು. ದೇವರ ನಾಮಸ್ಮರಣೆ ಆಗುವಾಗ ಬಾಯಿಯಿಂದೇನೋ ಸಹಸ್ರನಾಮ ಬರ್ತಾ ಇರುತ್ತೆ, ಮನಸ್ಸು ಮಾರುಕಟ್ಟಲಿರುತ್ತೆ, ಹಾಗಾಗಬಾರದು. ದೇವರನ್ನು ನೆನೆದು ದೇವರ ನಾಮ ಬಾಯಿಯಿಂದ ಬಂದರೆ ಅಂಥ ನಾಮ ನಮ್ಮ ಪಾಪಗಳನ್ನು ಸುಡಲಿಕ್ಕೆ ಸಮರ್ಥವಾಗುತ್ತೆ ಅಂತ ಹೇಳಿದರು. ಅದಕ್ಕೆ ಒಂದು ದೃಷ್ಟ ಅಂತ ಕೊಡ್ತಾರೆ, ಕನ್ಯಾ ಕುಬ್ಜ ದೇಶದ ಬ್ರಾಹ್ಮಣ ಅಜಾಮಿಲ. ಒಳ್ಳೆ ವೇದ ವೇದಾಂಗಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಬ್ರಾಹ್ಮಣ, ತಂದೆ ತಾಯಿಗಳ ಸೇವಾ ಮಾಡುತ್ತಿದ್ದ, ಅಗ್ನಿ ಸೇವಾ ಮಾಡುತ್ತಿದ್ದ, ಗೋವಿನ ಸೇವಾ ಮಾಡುತ್ತಿದ್ದ, ನಿತ್ಯವೂ ಕೂಡ ಮಿತವಾತ್ ಅನಸೂಯಕಃ ಅಸೂಯೆಯೇ ಇಲ್ಲದೇ ಇದ್ದ, ಮಾತು ಹೆಚ್ಚು ಮಾತಾಡುತ್ತಾ ಇದ್ದಿಲ್ಲ, ತಂದೆ ತಾಯಿಗಳ ಸೇವಾ ಮಾಡುತ್ತಿದ್ದ, ಒಳ್ಳೆ ಜ್ಞಾನಿಯಾಗಿದ್ದ ಅಂಥವನಿಗೆ ಬೇರೆ ಸ್ತ್ರೀ ಸಂಪರ್ಕ ಆಯಿತು. ತನ್ನವರನ್ನು ಬಿಟ್ಟ, ಎಲ್ಲವನ್ನು ಬಿಟ್ಟ, ಆ ಸಂಪರ್ಕದಲ್ಲೇ 80 ವರ್ಷದ ಪರ್ಯಂತ ಇದ್ದ. ಇದ್ದು 10 ಜನ ಮಕ್ಕಳನ್ನು ಪಡೆದ. ಆ ಮಕ್ಕಳಲ್ಲಿ ಕೊನೆಯವನಿಗೆ ನಾರಾಯಣ ಅಂತ ಹೆಸರಿಟ್ಟ, ಚಿಕ್ಕವ, ಅವನ ಮೇಲೆ ಮನಸ್ಸಿಟ್ಟ, ಜೊತೆಗೇ ಇದ್ದ. 80 ವರ್ಷ ದಾಟುವ ಕಾಲಕ್ಕೆ ಯಮದೂತರು ಬಂದು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದರೆ ಭೀಕರರಾದ ಯಮದೂತರನ್ನು ನೋಡಿ ಕೂಗಿ ಕರೆಯುತ್ತಾ ಇದ್ದಾನೆ ಮಗನನ್ನು. ದೂರದಲ್ಲಿ ಮಗನಿದ್ದ, ನಾರಾಯಣ ಅಂತ. ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣ ಕ್ವಯಂ. ಆ ಹುಡುಗನ ನೋಡಿ ನಾರಾಯಣ ಅಂತ ಕೂಗಿದ. ಆವಾಗ ವಿಷ್ಣು ದೂತರು ಬಂದು ಬಿಡಿಸಿ ಹೋಗ್ತಾ ಇದ್ದಾರೆ. ಯಮದೂತರು ಕೇಳಿದರು, ಯಾಕೆ ಬಿಡಿಸಿದ್ದೀರಾ? ಇವರು ಕೇಳಿದರು, ಯಾಕೆ ಹಿಡಿತಾ ಇದ್ದೀರಾ? ಇವ ತುಂಬ ಪಾಪ ಮಾಡಿದ್ದಾನೆ, ಬ್ರಾಹ್ಮಣನಾಗಿದ್ದ, ಆ ಸಂಸಾರವನ್ನು ಪೋಷಣೆ ಮಾಡಲಿಕ್ಕೆ ಕಳ್ಳತನ ಮಾಡಿದ, ಜೂಜಾಡಿದ, ನಾನಾ ಪಾಪಗಳು ಮಾಡಿದ್ದಾನೆ, ಅದಕ್ಕೆ ಶಿಕ್ಷೆ ಕೊಡಬೇಕು. ಅವಾಗ ಇವರಂದರು, ಧರ್ಮ ಗೊತ್ತಾಗಬೇಕಾದವರಿಗೆ ಧರ್ಮ ಗೊತ್ತಿಲ್ಲದೆ ಹೋಗಿದೆ. ಇವನು ಮಾಡಿದ ಪಾಪದ ಪಟ್ಟಿ ಗೊತ್ತು, ಆದರೆ ಒಂದು ನಾರಾಯಣ ಅಂತ ಹೇಳಿದನಲ್ಲ ಅದು ಗೊತ್ತಾಗಿಲ್ಲವೇ? ಒಂದು ಸಲ ನಾರಾಯಣ ಇದು ಜಗನಾಥ ಚತುರಕ್ಷರ 4 ಅಕ್ಷರ ಉಚ್ಚಾರ ಮಾಡಿದ ಕೂಡಲೇ ಇವನ ಈ ಜನ್ಮದ ಪಾಪ ಮಾತ್ರ ಅಲ್ಲ, ಕೋಟಿ ಜನ್ಮದ ಪಾಪ ಹೋಗಿದೆ. ಅವಾಗ ಅರ್ಥ ಆಗಿಲ್ಲ ನಮಗೆ. ಅದಕ್ಕಂದ್ರು ಆಚಾರ ಅಂದರು, ಆ ನಾರಾಯಣ ಅಂತ ಕರೆಯುವುದರೊಳಗೆ ಮೊದಲು ಕರೆದದ್ದು ಮಗನನ್ನೇ, ಆದರೆ ಆ ಕರೆಯುವುದು ಮರೆಯುವ ಅಂದರೆ ಮುಗಿಯುವುದರೊಳಗೆ ದೇವರ ನೆನಪಾಯಿತು ಅಜಾಮಿಲನಿಗೆ. ಅದಕ್ಕೆ ಇವನನ್ನು ಮುಟ್ಟುವ ಅಧಿಕಾರ ನಮಗಿಲ್ಲ ಅಂದರು. ಒಂದು ಸಲ ದೇವರನ್ನು ನೆನೆದು ನಾರಾಯಣ ಅಂದದ್ದಕ್ಕೆ ಪಾಪ ಕಳೆದೋದ್ರೆ ಮತ್ತೆ ನಾವು ನಿರಂತರ ನಾರಾಯಣ ನಾರಾಯಣ ಅಂತ ದೇವರನ್ನು ನೆನೆದು ವಿಶೇಷವಾಗಿ ನಾಮಸ್ಮರಣೆ ಮಾಡಿದರೆ ಪಾಪ ಹೋಗಲ್ಲವೇ ಅಂತ ಕೇಳುತ್ತಾರೆ. ಅಂಥ ರೀತಿಯಲ್ಲಿ ಅವನ ಬಿಡಿಸಿ ಹೋದ ಮೇಲೆ ಅಜಾಮಿಲ ತಪಸ್ಸನ್ನು ಮಾಡಿ ಶರೀರವನ್ನು ತ್ಯಾಗ ಮಾಡಿ ಪುನಃ ಅವರೇ ಕರ್ಕೊಂಡು ಹೋಗ್ತಾರೆ. ಅಜಾಮಿಲೋಪಾಖ್ಯಾನವನ್ನು ಯಾರು ಕೇಳುತ್ತಾರೋ ಅವರಿಗೆ ಯಮಭಟರ ದರ್ಶನ ಆಗಲಿ, ಯಮರಾಜರ ದರ್ಶನ ಆಗಲಿ, ಕನಸಲ್ಲೂ ಆಗಲ್ಲ, ಸ್ವಪ್ನೇ ಅಪಿ ನ ಪಶ್ಯಂತಿ ಹಿ ತದ್ಭಟಾನ್ ಅಂತ ಹೇಳ್ತಾರೆ. ಸರಿ. ತದನಂತರ ಇನ್ನೊಂದು ಚರಿತ್ರೆ ಬರ್ತಾ ಇದೆ. ಯಾರದ್ದು ಅಂದರೆ, ಪ್ರಚೇತಸರ ಮಗನಾಗಿ ಬಂದಿರತಕ್ಕಂಥ ದಕ್ಷ ಪ್ರಜಾಪತಿಗಳು. ಆ ದಕ್ಷ ಪ್ರಜಾಪತಿಗಳು ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ ಭಗವಂತನನ್ನು ಕುರಿತು, ಮಕ್ಕಳಾಗಬೇಕು ಅಂತ. ಮಕ್ಕಳಾಗಬೇಕು ಅಂತ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಮಾಡುವಾಗ ಹಂಸ ಗುಹ್ಯ ಸ್ತೋತ್ರದಿಂದ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಮಾಡುತ್ತಾ ಇದ್ದರೆ ಭಗವಂತ ಪ್ರತ್ಯಕ್ಷನಾದ. ಏನು ಬೇಕು? ಮಕ್ಕಳು ಬೇಕು. ಅದಕ್ಕೆ 10,000 ಜನ ಮಕ್ಕಳನ್ನು ಪಡೆದರು. ಹರ್ಯಶ್ವರು ಶವರಾಶ್ವರು ಅಂತ 10,000 1,001 ಇಬ್ಬರನ್ನು ಪಡೆದರು. ಅಂಥ ವಿಶೇಷವಾದ ಮಕ್ಕಳನ್ನು ಪಡೆದರೆ ನಾರದರು ಅಲ್ಲಿ ಹೇಳ್ತಾ ಇದ್ದಾರೆ, 10,000 ಜನ ಪಡೆದರೆ ನಾರದರವರನ್ನು ಸನ್ಯಾಸಿಗಳನ್ನಾಗಿ ಮಾಡಿದರು, ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ಟರು. ಮತ್ತೆ 11,000 ಜನ ಪಡೆದರು, ನಾರದರು ಮತ್ತೂ ಉಪದೇಶ ಕೊಟ್ಟರು, ಅವರೂ ಸನ್ಯಾಸಿಗಳಾದರು. ಅದಕ್ಕೆ ಛೇ, ಸುಮ್ಮನೆ ಈ ಗಂಡು ಮಕ್ಕಳನ್ನು ಪಡೆದರೆ ಹೀಗಾಗುತ್ತೆ, ಹೆಣ್ಣು ಮಕ್ಕಳನ್ನು ಪಡೆಯೋಣ ಅಂತ ಪಡೆದರು. ಎಷ್ಟು ಜನ ಹೇಳ್ತಾರೆ, 27 ಜನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದರು, 10 ಜನ ಧರ್ಮ ಪ್ರಜಾಪತಿಗಳಿಗೆ ಕೊಟ್ಟರು, 13 ಜನ ಕಶ್ಯಪನಿಗೆ ಕೊಟ್ಟರು, ಕೃಷಾಶ್ವ ಆಂಗೀರಸನಿಗೆ ಇಬ್ಬರಿಬ್ಬರನ್ನು ಕೊಟ್ಟರು, ಉಳಿದವರನ್ನು ತಾರ್ಷನಿಗೆ, ಒಟ್ಟಾರೆ 60 ಜನ ಮಕ್ಕಳನ್ನು ಪಡೆದರು. ಅವರನ್ನು ಕೊಟ್ಟು ಮದುವೆ ಮಾಡಿದಾಗ ಕಶ್ಯಪರ ಹೆಂಡತಿಯರಲ್ಲಿ ದಿತಿ ಅದಿತಿ ಮೊದಲಾದ 13 ಜನ ಹೆಂಡತಿಯರಲ್ಲಿ ಸಂತಾನ ಬೆಳೆಯಿತು. ಇಡೀ ಜಗತ್ತೆಲ್ಲ ಕಶ್ಯಪರ ಸಂತತಿಯೇ. ಅದರಲ್ಲಿ ವಿಶೇಷವಾಗಿ ಬಂದವರೇ ತ್ವಷ್ಟು ಪ್ರಜಾಪತಿಗಳು. ತ್ವಷ್ಟು ಪ್ರಜಾಪತಿಗಳ ಮಗನೇ ವಿಶ್ವರೂಪಾಚಾರ್ಯ. ಅವರಿಂದಲೇ ಇಂದ್ರದೇವರು ವಿಶೇಷವಾಗಿ ನಾರಾಯಣ ವರ್ಣವನ್ನು ಪಡೆದರು. ಬೃಹಸ್ಪತ್ಯಾಚಾರ್ಯರು ಬಿಟ್ಟಾಗ ಅವಾಗ ಕೇಳಿದರು, ಯಾಕೆ ಬಿಟ್ಟರು? ಇಂದ್ರದೇವರು ಒಂದು ಸಲ ಸಭೆಯಲ್ಲಿ ಕೂತಿರುವಾಗ ಬೃಹಸ್ಪತ್ಯಾಚಾರ್ಯರು ಗುರುಗಳು ಬರ್ತಾ ಇದ್ದರೆ ಏಳೋದರಲ್ಲಿ ತಡ ಆಯಿತು, ಎದ್ದಿಲ್ಲ. ಅದಕ್ಕಾಗಿ ಅದೃಶ್ಯರಾಗಿ ಹೋಗ್ತಾರೆ. ಬ್ರಹ್ಮದೇವರನ್ನ ಕೇಳಿದರೆ ಗುರುಗಳ ಅವಮಾನ ಆಗಿದೆ, ಅವರು ಬರಲ್ಲ, ಅದಕ್ಕೆ ವಿಶ್ವರೂಪಾಚಾರ್ಯನ ಕರ್ಕೊಂಡು ಬನ್ನಿ. ವಿಶ್ವರೂಪಾಚಾರ್ಯನ ಕರ್ಕೊಂಡು ಬಂದರೆ ಅವರು ಯಜ್ಞವನ್ನು ವಿಶೇಷವಾಗಿ ನಾರಾಯಣ ವರ್ಮವನ್ನು ಉಪದೇಶ ಕೊಡುತ್ತಾರೆ. ಹರಿರ್ವಿದಧ್ಯಾನ್ ನಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ ದರಾಮಿ ಚರ್ಮಾಸಿ ಗಲೇಶು ಜಾಪ ಪಶಾಂದಧಾನೋಷ್ಟ ಗುಣೋಷ್ಟವಾಹು. ಹೇಳ್ತಾ ಇದ್ದಾರೆ, ಯಾರಾದರೇ ನನ್ನ ಹೃದಯದಲ್ಲಿದ್ದಾನೋ ಭಗವಂತ ಹರಿ, ಅವನೇ ನಾನಾ ರೀತಿಯ ಆಯುಧಗಳನ್ನು ಎಲ್ಲವನ್ನು ಧಾರಣೆ ಮಾಡಿ ಅನೇಕ ರೂಪಗಳಿಂದ ಸರ್ವತ್ರ ರಕ್ಷಣೆ ಮಾಡಲಿ ಅಂತ ಹೇಳತಕ್ಕಂಥ ನಾರಾಯಣ ಮರ್ಮವನ್ನು ಉಪದೇಶ ಕೊಟ್ಟರೆ ಅದರಿಂದ ದೈತ್ಯರನ್ನು ಗೆದ್ದರು. ಆದರೆ ವಿಶ್ವರೂಪಾಚಾರ್ಯರು ಬಚ್ಚಿಟ್ಟು ಆಹುತಿಗಳನ್ನು ದೈತ್ಯರಿಗೆ ಕೊಡತಾ ಇದ್ದರೆ ಅದು ದೇವರಿಗೆ ಅವಮಾನ ಆಯಿತು ಅಂತ ತಿಳ್ಕೊಂಡು ಅವರ ತಲೆಯನ್ನು ಕತ್ತರಿಸ್ತಾ ಇದ್ದಾರೆ ಇಂದ್ರದೇವರು. ಸಿಟ್ಟು ಬಂತು ಯಾರಿಗೆ? ತ್ವಷ್ಟು ಪ್ರಜಾಪತಿಗಳಿಗೆ. ಅವರು ನೋಡಿದರು, ಇಂದ್ರನನ್ನು ಕೊಲ್ಲುವವ ಬರಲಿ ಅಂತ ಯಾಗ ಮಾಡಿದರು. ಮಂತ್ರ ಒಂದು ಚೂರು ವ್ಯತ್ಯಾಸ ಆಯಿತು. ಯಾರು ಬಂದದ್ದು? ಇಂದ್ರನಿಂದ ಸಾಯುವವ ಬಂದ. ಹಾಗಾದರೆ ನಾವು ಹೋಮಗಳು ಮಾಡುವಾಗ ಎಷ್ಟು ಸ್ವರ ವ್ಯತ್ಯಾಸ? ಪ್ರಮೋಷನ್ ಸಂಕಲ್ಪ ಮಾಡಿದರೆ ಡಿಮೋಷನ್ ಬರುತ್ತೆ ಅಲ್ವಾ? ಅದಕ್ಕೆ ಹೇಳಿದರು, ಕಾಮ್ಯ ಕರ್ಮ ಮಾಡಬಾರದು, ಮಾಡಿದರೆ ಎಲ್ಲ ಎಡವಟ್ಟೆ ಆಗುತ್ತೆ. ಸರಿ. ನಂತರ ವೃತ್ರಾಸುರ ಬಂದು ಇಂದ್ರದೇವರ ಜೊತೆಗೆ ಯುದ್ಧ ಮಾಡುವಾಗ ಇಂದ್ರದೇವರನ್ನು ಸಂಹಾರ ಮಾಡಿಬಿಟ್ಟು ಯುದ್ಧದಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನೆ ವೃತ್ರಾಸುರ. ಅಜಾತ ಪಕ್ಷಾಹ ಇವ ಮಾತರಂ ಖಗಾಹ. ಹೇ ಸ್ವಾಮಿ, ಪಕ್ಷಗಳೇ ಬಾರದೇ ಇರುವ ಚಿಕ್ಕ ಪಕ್ಷಿಗಳು ತಾಯಿಗಾಗಿ ಹೇಗೆ ಕಾಯ್ತಾ ಇರುತ್ತೋ ಹಾಗೆ ನಿನಗಾಗಿ ಕಾಯ್ತಾ ಇದ್ದೇವೆ ಹರಿಯೇ, ಉದ್ಧಾರ ಮಾಡುವಂತ ಕೇಳಿಕೊಳ್ಳುತ್ತಾನೆ. ಆದರೆ ಇನ್ನೊಂದು ರೀತಿಯಲ್ಲಿ ತೊಂದರೆ ಕೊಡುತ್ತಾ ಇರ್ತಾನೆ, ಆದ್ದರಿಂದ ಅವನ ಸಂಹಾರ ಮಾಡುತ್ತಾರೆ. ಯಾರು? ಇಂದ್ರದೇವರು. ಅವಾಗ ಕೇಳುತ್ತಾರೆ, ಯುದ್ಧ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡಿದ ಈ ದೈತ್ಯ ಯಾರಯ್ಯ ಅಂದರೆ ಹೇಳುತ್ತಾರೆ, ಚಿತ್ರಕೇತು ನಾಮಕ ರಾಜ. ವಿಶೇಷವಾಗಿ ಮಕ್ಕಳಾಗಿಲ್ಲ ಅಂತ ಚಿಂತನೆ ಮಾಡುವಾಗ ಆಂಗೀರಸರ ಅನುಗ್ರಹದಿಂದ ಒಂದು ಮಗುವಾಗಿ ಆ ಮಗುವನ್ನು ಸವತಿಯರೆಲ್ಲ ಸೇರಿಕೊಂಡು ಬಿಡುತ್ತಾರೆ. ಕೊಂದು ಬಿಟ್ಟಾಗ ಮಗ ಹೋದ್ದಲ್ಲ ಅಂತ ದುಃಖದಲ್ಲಿದ್ದರೆ ಆಂಗೀರಸರು ನಾರದರು ಬಂದು ಆ ಮಗುವನ್ನು ಬದುಕಿಸ್ತಾರೆ. ಆ ಮಗು ಹೇಳುತ್ತೆ, ಎಷ್ಟು ಜನ ಅಪ್ಪ ಅಮ್ಮಂದರು ಬಂದರು, ಇವರೆಷ್ಟನೇ ಅವರು, ಈ ಜನ್ಮದಲ್ಲಿ ದೇವರು ಬೇಗ ಸಾಯೋ ಭಾಗ್ಯ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಬೇಗ ಹೊರಟೋಗ್ತೇನೆ, ನಾನು ಇರಲ್ಲ ಅಂತ ಹೋಗ್ತಾನೆ. ಆವಾಗ ರಾಜನಿಗೆ ಒಳ್ಳೆ ಬುದ್ಧಿ ಬರುತ್ತೆ. ಸಂಕರ್ಷಣ ನಾನು ಭಗವಂತನ ಮಂತ್ರವನ್ನು ಉಪದೇಶ ತಗೊಂಡು ದೇವರ ದರ್ಶನ ಮಾಡಿ ಗಂಧರ್ವನಾಗ್ತಾನೆ. ಗಂಧರ್ವನಾಗಿ ಕೈಲಾಸ ಪರ್ವತದ ಮೇಲೆ ಹೋಗ್ತಾ ಇರುವಾಗ ವಿಮಾನದಲ್ಲಿ ರುದ್ರದೇವರ ತೊಡೆಯ ಮೇಲೆ ಪಾರ್ವತೀದೇವಿ ಸಭೆಯಲ್ಲಿ ಕೂತಿರುವಾಗ ಹೀಗೆ ಕೊಡಬಹುದೇ ಅಂತ ಹೇಳಿದ್ದಕ್ಕೆ ಪಾರ್ವತೀದೇವಿ ಶಾಪ ಕೊಡ್ತಾಳೆ. ನೀನು ಹೇಳುವ ಸ್ಥಿತಿಯಲ್ಲಿ, ನಿನ್ನಿಂದ ಹೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ರುದ್ರದೇವರಿಲ್ಲ. ಅದ್ಭುತವಾದಂಥ ಚಿಂತನೆ. ರುದ್ರದೇವರು ಪಾರ್ವತೀದೇವಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡ ಭಂಗಿಯಲ್ಲಿ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಕಾಮಾದಿಗಳ ಕಾಟವಿರಲ್ಲ, ಸನ್ಯಾಸಿಗಳಾಗ್ತಾರೆ ಎಂದರು. ಅಂಥ ಅಪರೂಪದ ಚಿಂತನೆ ಇರತಕ್ಕಂಥ ವಿರಕ್ತ ಶಿಖಾಮಣಿಗಳಿಬ್ಬರು ಅದು ಗೊತ್ತಿಲ್ಲದೇ ಹೇಳಿದ್ದಕ್ಕೆ ಶಾಪ ಕೊಟ್ಟರು. ಬರ್ತಾರೆ, ಬಂದು ಅಮ್ಮ ತಪ್ಪಾಯಿತು ಅಂತ ಹೇಳ್ತಾರೆ, ಶಾಪ ಕೊಡು ಅಂತ ತಗೊಂಡು ಹೋಗ್ತಾರೆ. ಆಶ್ಚರ್ಯ ಪಡ್ತಾಳೆ ಪಾರ್ವತಿದೇವಿ, ಅಲ್ಲ ಶಾಪ ವಿಮೋಚನ ಕೇಳ್ತಾ ಇಲ್ಲ. ರುದ್ರದೇವರು ಹೇಳ್ತಾರೆ, ಹರಿಭಕ್ತರ ಲಕ್ಷಣ ಅದು, ಶಾಪ ಕೊಡಿಸಿದ್ದು ಸ್ವಾಮಿ, ಮೋಚನೆ ಅವನೇ ಮಾಡಿಸ್ತಾನೆ ಎಂಬ ಭಕ್ತಿಯಿಂದ ಹೊರಟು ಹೋಗ್ತಾ ಇದ್ದಾರೆ. ನಂತರ ಅವರೇ ಚಿತ್ರಕೇತು ನಾಮಕ ಗಂಧರ್ವನೇ ವೃತ್ರಾಸುರನಾಗಿ ಬಂದದ್ದು ಅಂತ ತಿಳಿಸಿಕೊಳ್ತಾರೆ. ತದನಂತರ ಇನ್ನೊಬ್ಬರು ಸಂಕಲ್ಪ ಮಾಡಿದರು, ಯಾರು, ದಿತೀಯ ದೇವಿ ಇಂದ್ರನನ್ನು ಕೊಲ್ಲುವ ಮಗ ಬರಲಿ ಅಂತ ಸಂಕಲ್ಪ ಮಾಡಿ ಗರ್ಭಧಾರಣೆ ಮಾಡಿ ಪುಂಸವನ ವ್ರತವನ್ನು ಅನುಷ್ಠಾನ ಮಾಡುತ್ತಾ ಇರ್ತಾಳೆ. ಕಶ್ಯಪರು ಹೇಳಿರ್ತಾರೆ, ನೀನು 1 ವರ್ಷದ ಕಾಲ ಪುಂಸವನ ವ್ರತವನ್ನು ಮಾಡಿದರೆ ನಿನಗೆ ಹುಟ್ಟಿದ ಮಗು ಇಂದ್ರನನ್ನು ಕೊಲ್ತಾನೆ. ಆ ವ್ರತವನ್ನು ಮಾಡುವಾಗ ಒಂದು ಸಲ ವ್ರತದಿಂದ ಕೃಶಳಾದ ಆಕೆ ಚೂರು ಕಾಲು ತೊಳೆಯುವಾಗ ಒಂದು ಕಡೆ ಭಾಗ ತೊಯ್ದಿಲ್ಲ, ಆ ಭಾಗದಿಂದ ಇಂದ್ರದೇವರು ಪ್ರವೇಶ ಮಾಡುತ್ತಾ ಇದ್ದಾರೆ. ಒಳಕ್ಕೆ ಪ್ರವೇಶ ಮಾಡಿ ಆ ಗರ್ಭವನ್ನು 7 ಭಾಗವಾಗಿ ಕತ್ತರಿಸ್ತಾರೆ. ಆ 7 ಭಾಗ ಅಳತಾ ಇವೆ, ಇಂದ್ರ ಕೊಲ್ಲಬೇಡ ನಮ್ಮನ್ನ ಅಂತ. ಇಂದ್ರದೇವರು ಮಾ ರೋದೀಹಿ ಅಳಬೇಡಿ ಅಂದರು, ಅದಕ್ಕೆ ಮರುತ್ತುಗಳು ಅಂತಾದರು. 49 ಜನ ಅಂದರು. ಅದಕ್ಕಂದ್ರು ಇಂದ್ರದೇವರು ಯಾಕೆ ಕೊಲ್ಲಿಕ್ಕೆ ಹೋದರು ಅಂದರೆ ಕೊಂದದ್ದಲ್ಲ, ಇಂದ್ರದೇವರು ಮೇಲ್ನೋಟಕ್ಕೆ ನಕ್ಕರು, ಏ ನನ್ನ ಶತ್ರು ಸಿಕ್ಕ ಅಂತಂದರು, ಹಾ ಅಪಹಾಸ ಮಾಡಿ ಕೊಲ್ಲಲಿಕ್ಕೆ ಹೋದರು ಅಂತ ಮೇಲ್ನೋಟಕ್ಕೆ ನಾಟಕ. ಒಳಗೆ ಮಾಡಿದ್ದೇನು ಅಂದರೆ, ಒಂದು ಪಿಂಡದಲ್ಲಿ ಶರೀರ, ಅದರೊಳಗೆ ಒಂದು ಜೀವ ಇರುತ್ತೆ, ಅದರನ್ನು 49 ತುಂಡು ಮಾಡಿದರೆ 49 ಜನ ಬರ್ತಾರ? ಬರೋದೇ ಆದರೆ ಡಾಕ್ಟರ್ ಹೇಳಿ ನಾವು ಮಾಡಿಸ್ಕೋಬೇಕು ಅಲ್ಲೇನು ಡಾಕ್ಟ್ರೆ. ಅದಕ್ಕಂದ್ರು ಒಂದು ಪಿಂಡದೊಳಗೆ 49 ಜನ ಕೂತ್ಕೊಂಡಿದ್ರು, ಒಂದೇ ಶರೀರ. ಇಂದ್ರದೇವರು ಹೋಗಿದ್ದೆ ಯಾಕೆ ಆಪರೇಷನ್ ಮಾಡಲಿಕ್ಕೆ ಹೋಗಿದ್ರು, ಪ್ರತ್ಯೇಕ ಶರೀರ ಕೊಡ್ಲಿಕ್ಕೆ ಹೋದರು. 7 ಗುಂಪವರು, ಅದಕ್ಕೆ 7 ತುಂಡು ಮೊದಲು ಮಾಡಿ ಮತ್ತು ಒಂದೊಂದರಲ್ಲಿ 7 ಮಾಡಿ ಅವರ ತಮ್ಮಂದರಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ದಿತಿದೇವಿ ಕೇಳ್ತಾಳೆ, ಇಂದ್ರ ಯಾರಿವರು ಅಂದರೆ ನನ್ನ ತಮ್ಮಂದ್ರಮ್ಮ. ಆಕೆ ಹೇಳ್ತಾಳೆ, ನಿನ್ನ ತಮ್ಮಂದ್ರಾಗುವ ಮಕ್ಕಳನ್ನು ಪಡೆದನಲ್ಲ, ನನ್ನ ಗರ್ಭ ಸಾರ್ಥಕ ಅಂತ ಹೇಳ್ತಾಳೆ. ಈ ರೀತಿಯಲ್ಲಿ ಭಗವಂತ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ, ಭಗವಂತನನ್ನು ನಂಬಿದ ಇಂದ್ರದೇವರನ್ನು ಸದಾ ಭಗವಂತ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದನ್ನು ತೋರಿಸಿಕೊಟ್ಟದ್ದೇ 6ನೇ ಸ್ಕಂಧ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.